योऽन्तः प्रविश्य मम वाच विमां प्रस्तुताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वतातीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानतो नः। यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्या सुरावोहम् इडे चेतोऽभिमानिनः यूयम् सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरै। परमपवित्रवाद श्रीमन्महाभारत ವಿಶ್ವದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಹೋನ್ನತವಾದ ಕೃತಿ, ಇವತ್ತಿಗೂ ಸಹ ಜಗತ್ತು ಅಂಥ ಮತ್ತೊಂದು ಸಾಹಿತ್ಯಿಕ ಕೃತಿಯನ್ನಾಗಲಿ ಆಧ್ಯಾತ್ಮಿಕ ಕೃತಿಯನ್ನಾಗಲಿ ಕಂಡೇ ಇಲ್ಲ. ಲಕ್ಷ ಶ್ಲೋಕಗಳ ವ್ಯಾಪ್ತಿ ಆ ಕೃತಿ ಒಳಗೊಳ್ಳದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. ಮನುಷ್ಯನಿಗೇನು ತಿಳ್ಕೊಳ್ಳೋಕೆ ಅವಶ್ಯವಿದೆ ಅದೆಲ್ಲವನ್ನೂ ಸಹ ತಿಳಿಸಿಕೊಟ್ಟಿದ್ದು, ಸಾರ್ವಕಾಲಿಕ ಮಹತ್ವ ಬರಹಾಗೆ ತಿಳಿಸಿಕೊಟ್ಟಿದ್ದು ಶ್ರೀಮನ್ ಮಹಾಭಾರತದ ವೈಶಿಷ್ಟ್ಯ. ಆದ ಒಂದನ್ನು ತಿಳಿಯೋದರಿಂದ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಾ ಕುತ್ರಚಿತ್. ಇನ್ನೊಂದು ಕಡೆ ಎಲ್ಲೂ ಹೋಗಲೇಬೇಕಾಗಿಲ್ಲ. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅನ್ನೋ ನಾಲ್ಕು ಪುರುಷಾರ್ಥಗಳ ಬಗ್ಗೆ ಏನೆಲ್ಲ ವಿಷಯನ ಮನುಷ್ಯ ತಿಳ್ಕೊಳ್ಳಲೇಬೇಕು, ಅದೆಲ್ಲವನ್ನು ಸಹ ಪರಿಪೂರ್ಣವಾಗಿ ಒದಗಿಸತಕ್ಕಂಥ ಕೃತಿ ಶ್ರೀಮನ್ ಮಹಾಭಾರತ. ಅಷ್ಟರ ತತ್ವವನ್ನು ಹೇಳದ ಹೊರಟಾಗಲೂ ಕೂಡ ಅತ್ಯಂತ ಕೇವಲ ಕಥೆಯಿಂದ ಕಾಣಬೇಕು. ಕಥೆಯಂತೆ ತತ್ವಗಳನ್ನು ಹೇಳಿದ್ದು ವಿಶೇಷ. ಯಾವುದೇ ಒಂದು ಕೆಮಿಸ್ಟ್ರಿನ ಕಥೆ ಹೇಳೋದಕ್ಕೆ ಬರೋದಿಲ್ಲ, ಫಿಸಿಕ್ಸಿನ ಕಥೆ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಅದೆಲ್ಲಕ್ಕಿಂತ ದೊಡ್ಡದು ಅಧ್ಯಾತ್ಮ ಶಾಸ್ತ್ರ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂಥ ವಿದ್ಯೆಯನ್ನು ಅಷ್ಟು ಅಪೂರ್ವ ರೀತಿಯಲ್ಲಿ ಹೇಳಿದಂತಹ ವಿಶಿಷ್ಟವಾದ ಸಾಧನೆ ಶ್ರೀ ವೇದವ್ಯಾಸ ದೇವರದು. ಅವರು ಯಾರೋ ಅಲ್ಲ, ಸಾಕ್ಷಾತ್ ಭಗವಂತನೇ. ತನ್ನ ಮಹಿಮೆಯನ್ನು ತನ್ನ ಭಕ್ತರ ಮಹಿಮೆಯನ್ನು ತಿಳಿಸಿಕೊಳ್ಳೋಕ್ಕೋಸ್ಕರ ಬರೆದಂಥ ಕೃತಿಯದು. ಒಂದು ಕಡೆಗೆ ಇತಿಹಾಸ ಹೌದು, ಒಂದು ಕಡೆಗೆ ಕಾವ್ಯ ಹೌದು. ನಡೆದಿದ್ದನ್ನು ಬರೆದಿದ್ದಲ್ಲ, ನಡೆಯುತ್ತೆ ಅಂತ ಬರೆದಿದ್ದು ಅದು ವಿಶೇಷ. ಅಂದರೆ ಇತಿಹಾಸ ಮುಂದೆ ಹೀಗಾಗತ್ತೆ ಅಂತ ಮೊದಲೇ ಬರೆದಿದ್ದು. ಜಗತ್ತಿನ ಅಂಥ ಕೃತಿ ಆ ದೃಷ್ಟಿಯಿಂದನೂ ಮತ್ತೊಂದಿಲ್ಲ. ಆದ್ಮೇಲೆ ಸರಿಯಾಗಿ ಬರೆಯೋದೇ ಕಷ್ಟ ಎಷ್ಟೋ ಸಲ. ಆದ್ಮೇಲೆ ಸರಿಯಾಗಿ ಬರೆಯೋದೇ ಕಷ್ಟ. ಫೋಟೋನೇ ಸರಿಯಾಗಿ ಬರೆಯಲ್ಲ ಎಷ್ಟೋ ಸಲ. ಅಂಥ ಹೊತ್ತಿನೊಳಗೆ ಮುಂದೆ ನಡೆಯೋದನ್ನ ಕರಾರವಾಕ್ಕಾಗಿ ಸಾವಿರಾರು ವರ್ಷಗಳ ಮುಂಚಿತವಾಗಿ ಬರೆಯೋದು ಅಂದರೆ ಅದು ಭಗವಂತನ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದನೇ ಮಹಾಭಾರತವನ್ನು ಕೇಳುತ್ತಾ ಹೋದರೆ ನಮ್ಮ ಮುಂದಿನದನ್ನು ಅರ್ಥ ಮಾಡಿಕೊಳ್ಳೋ ಒಂದು ಶಾಸ್ತ್ರದ ರೂಪದೊಳಗೆ ಅರ್ಥ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯವನ್ನು ದೇವರು ಕೊಡ್ತಾನಾದ್ರಿಂದಾಗಿಯೇ ಅದನ್ನು ಅಷ್ಟು ಶ್ರೇಷ್ಠವಾದ ಗ್ರಂಥ ಅಂತ ಕೊಂಡಾಡಿದ್ದಾರೆ. ಮನುಷ್ಯ ಯಾವ ರೀತಿಯಲ್ಲಿ ಬದುಕಿದರೆ ಹರಿಪ್ರೀತಿಗೆ ಸಾಧನ, ಯಾವ ರೀತಿಯಾದ ಬದುಕು ಮೋಕ್ಷಕ್ಕೆ ಸಾಧನ, ಯಾವ ರೀತಿಯಾದ ಬದುಕು ಮೋಕ್ಷಕ್ಕೆ ವಿರೋಧಿ, ಅದೆಲ್ಲವನ್ನು ಕೂಡ ವಿವರವಾಗಿ ಹೇಳ್ತಕ್ಕಂಥ ಕೃತಿ ಮಹಾಭಾರತ. ಪಾಂಡವರ ಕಥೆಯೆಲ್ಲ ಸಾಧಕರು ಹೇಗಿರ್ತಾರೆ ಅಂತ ಹೇಳ್ತಕ್ಕಂಥ ಕಥೆ, ಕೌರವರ ಕಥೆಯೆಲ್ಲ ಹೇಗೆ ರಾಕ್ಷಸರಿರ್ತಾರೆ ಅಂತ ಹೇಳ್ತಕ್ಕಂಥ ಕಥೆ. ಭಗವದ್ಗೀತೆಯ 16ನೇ ಅಧ್ಯಾಯ ಏನಿದೆ, ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ ಹೇಳಿ ಸ್ವಭಾವವನ್ನ, ಎರಡು ವಿಲಕ್ಷಣ ಸ್ವಭಾವವನ್ನು ಪಟ್ಟಿ ಮಾಡ್ತಕ್ಕಂಥ ಅಧ್ಯಾಯಕ್ಕೆ ಈ ಕುರುಪಾಂಡವರೇ ದೊಡ್ಡ ದೃಷ್ಟಾಂತ. ಕೌರವರೆಲ್ಲ ಪಾಪದ ಪಾಪಿಗಳ ಸಂಕೇತವಾದರೆ ಪಾಂಡವರೆಲ್ಲ ಧರ್ಮದ ಸಂಕೇತ, ಪರಮ ಪುಣ್ಯದ ಸಂಕೇತ. ಅವರ ಜೀವನ ಎಷ್ಟು ಎಲ್ಲ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಅತ್ಯಂತ ಸಾತ್ವಿಕವಾದದ್ದು. ಅವರ ಎಂಥ ವಿಚಿತ್ರ ವಿಶಿಷ್ಟ ವಿಲಕ್ಷಣ ಪ್ರಸಂಗದಲ್ಲೂ ಕೂಡ ತಮ್ಮ ತತ್ವವನ್ನು ಕೈಬಿಡತಕ್ಕಂಥವರಲ್ಲ. ಇವರು ತತ್ವ ಹಿಡಿತಕ್ಕಂಥವರೇ ಅಲ್ಲ. ತತ್ವ ಬಿಟ್ಟ ಬದುಕು ಇವರದ್ದಾದರೆ ತತ್ವ ಹಿಡಿದ ಬದುಕು ಅವರದ್ದು. ಇವರ ತತ್ವ ತತ್ವ ಬಿಡಬೇಕು ಅನ್ನೋದು ಇವರ ತತ್ವ, ಅದು ವಿಶೇಷ. ತತ್ವ ಬಿಡಿ ಏನಾದರೂ ಮಾಡಿ ತತ್ವವನ್ನು ಬಿಡಬೇಕು. ದೇವರನ್ನು ಒಪ್ಪಲೇಬೇಕಂತವರು, ದೇವರು ಒಪ್ಪಲೇಬಾರದು ಅಂತ ಇವರು. ದೇವರಿಗೆ ಪ್ರೀತಿಯಾಗಬೇಕು ಅಂತ ಬದುಕೋದು ಇವರು. ದೇವರಿಗೆ ವಿರೋಧವನ್ನೇ ಮಾಡಬೇಕು ಅಂತವರು, ಪ್ರೊಟೆಸ್ಟ್ ಮಾಡೋದು. ಪ್ರವಾಹಕ್ಕೆ ಎದುರು ಇರತಕ್ಕಂಥ ಪ್ರವೃತ್ತಿ ಅಂತ ಕರೀತಾರಲ್ಲ, ಹಾಗೆ ಪ್ರವಾಹಕ್ಕೆ ಅನುಗುಣವಾಗಿ ಈಜಿದ್ರೆ ಸುರಕ್ಷಿತ ಪರಿಷ್ಠ ಪ್ರಯಾಣ ಮಾಡ್ತಾನೆ. ನೋಡಿ, ಒಂದು ದೋಣಿ ಮುಳುಗೋಯ್ತು ಬರುತ್ತ ಆ ಥರ. ಯಾವುದೋ ಒಂದು ಕಾಲದಿಂದ ಅಪಾಯ ತಪ್ಪಿದ್ದಲ್ಲ. ಎಷ್ಟು ನಾವು ಈ ಒಂದು ನದಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ದೋಣಿಯಲ್ಲಿ ಕೂತಾಗ ಎಷ್ಟು ಎಚ್ಚರದಿಂದ ಇರಬೇಕೋ, ಈ ಸಂಸಾರ ಸಮುದ್ರದಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ನದಿಯಲ್ಲಿ ಮನುಷ್ಯ ಮುಳುಗೋಗ್ಬೇಕಾದ್ರೆ ಸಮುದ್ರದಲ್ಲಿ ಎಂತ ಭಯಂಕರವಾದ ಪ್ರಾಣಿಗಳೇನು, ಆಳ ಏನು, ಆ ನೀರು ಕುಡಿದೇ ಸಾಯ್ತಾನೆ, ಉಪ್ಪು ನೀರು ಬೇರೆ, ಜೊತೆಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದಲ್ಲಿ ಮನುಷ್ಯ ಸುಖವಾಗಿ ಈಜು ದಾಡಿಸ್ತಾ ಇರಬೇಕು ಅಂದ್ರೆ ಸ್ವಂತ ಶಕ್ತಿಯಿಂದ ಸಾಧ್ಯ ಇಲ್ಲ, ಅದಕ್ಕೆ ದೇವರೇ ಬರಬೇಕು ಎಂಬುದು ಅದರ ವಿಶೇಷ. ಸಂಸಾರ ಸಮುದ್ರ ಅಂತ ಏನು ವರ್ಣನೆ ಮಾಡ್ತಾರೆ, ಅದು ಅತ್ಯಂತ ಮಹತ್ವಪೂರ್ಣವಾಗಬೇಕು. ಇಲ್ಲ ದೋಣಿ ಸರಿ ಇಲ್ಲದ ಹೋದರೂ ಮುಳುಗೋಗ್ತಾನೆ, ದೋಣಿ ಸರಿದ ನಾವಿಕರ ಸರಿ ಇದ್ದರೂ ಮುಳುಗೋಗ್ತಾನೆ, ಸರಿಯಾಗಿ ಕೂಡದೆ ಹೋದರೂ ಮುಳುಗೋಗ್ತಾನೆ. ಇವತ್ತು ನಾವಿಕನ್ನು ಮುಳುಗಿಸ್ಬಿಡ್ತಾನೆ ಬೇಕಾದ್ರೆ. ನಾವು ಹೊಡ್ಕೊಂಡ್ರಂತವ್ರು ಹತ್ತಬೇಡಿ ಅಂತ ಹೇಳಿದ್ರು ಕೂಡ ಹೆಚ್ಚು ಜನ ಹತ್ತೇ ಹತ್ತಿವೆ ಅಂತ ಹೇಳಿ ಮುಳುಗೋದ್ರು. ಎಷ್ಟು ಅಪಾಯಕರ ಇದು. ಅಲ್ಲಿ ಹೇಗೆ ಹೆಚ್ಚು ಭಾರವನ್ನು ತಡಿಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮಿತಿ ಇರುತ್ತೆ. ಎಲ್ಲ ಭಾರ ಹೊರತಕ್ಕಂಥ ನೌಕೆ ಅಂದ್ರೆ ಸಾಕ್ಷಾತ್ ಭಗವಂತನೇ ನೌಕೆ. ನಡೆಸ್ತಕ್ಕಂಥ ಅಂಬಿಗನೂ ಅವನೇ ಅಂತ ಕೊಂಡಾಡ್ತಾರೆ. ಅಂಬಿಗ ನಾನಿನ್ನ ನಂಬಿದೆ ಅಂತ ಹೇಳಬೇಕಾದ್ರೆ ದೇವರನ್ನ ಹೇಗೆ ನಂಬಬೇಕು? ಅಂಬಿ ನಾವಿಕನನ್ನ ನಂಬಿ ದೋಣಿಯ ಪ್ರಯಾಣ ಮಾಡೋ ಹಾಗೆ ಈ ಸಂಸಾರದಲ್ಲಿ ದೇವರನ್ನು ನಂಬಿ ಪ್ರಯಾಣ ಮಾಡಬೇಕು. ಯಾರೋ ದೇವರನ್ನು ನಂಬೋದಿಲ್ಲ, ಅವ್ರ ನಾವಿಕನ ದೋಣಿಯಲ್ಲಿ ಕೂತಾಗಲೆಕ್ಕ. ಕೂತು ದೋಣಿನೇ ಮುಳುಗಬೇಕಾದ್ರೆ, ನಾವಿಕ ಇದ್ದ ದೋಣಿನೇ ಮುಳುಗಬೇಕಾದ್ರೆ, ಇನ್ನ ಇಲ್ಲ ಅಂತ ಕೂತ್ಕೊಂಡ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಸ್ವಲ್ಪ ಯೋಚನೆ ಮಾಡಿದರೆ ಡ್ರೈವರ್ ಬಸ್ ಬಂದ್ರೆ ಯಾರು ಎದುರಿಗೆ ಓಡೋಗ್ಬಿಡ್ತಾರೆ? ಡ್ರೈವರ್ ಇಲ್ಲ ಬಸ್ನಲ್ಲಿ ಓಡೋಗ್ಬಿಡ್ತಾರೆ ಯಾರು ಕೂಡ. ಯಾಕೆ, ಎಲ್ಲಿ ಹೋಗುತ್ತೆ ಯಾರಿಗೆ ಗೊತ್ತದು? ಆದ್ರಿಂದ ಡ್ರೈವರ್ ಇಲ್ಲದ ಬಸ್ ನೋಡ್ಬಿಟ್ಟು ನಾವು ಎದುರಿ ನಿಲ್ಲೋದು ಮೂರ್ಖತನ ಹೇಗೋ, ನಾಸ್ತಿಕರ ಎದುರು ನಿಲ್ಲೋದು ಹಾಗೆ. ನಾಸ್ತಿಕರಂದ್ರೆ ಡ್ರೈವರ್ನೇ ಒಪ್ಪದೇ ಇರೋದು ಅಂದ್ರೆ ಡ್ರೈವರ್ ಇಲ್ಲದ ಬಸ್ ನಲ್ಲಿ ಕೂತಾಗಲಿಕ್ಕೆ ಅವರೆಲ್ಲ ಕೂಡ ಅವರು ತಮ್ಮನ್ನು ಸಾಯಿಸ್ಕೋತಾರೆ. ಹಾಳಾಗಿ ಹೋಗಲಿ, ಬಿಡದವ್ರನ್ನ ಕೊಲ್ತಾರೆ, ಅದು ಆಲ್ ಡೇಂಜರಸ್. ಕೂತವನು ಸಾಯೋದಲ್ಲ, ಎದುರು ಬರೋರ್ನು ಕೊಂದು ಹಾಕಿಬಿಡ್ತಾರೆ. ನಾಸ್ತಿಕರ ಸಹವಾಸ ಅಂದ್ರೆ ಅದು ಪ್ರಾಣಾಯಪಾಯಕ್ಕೇನೆ ಸದಾ ಆಹ್ವಾನ ಕೊಟ್ಟಂತೆ ಲೆಕ್ಕ. ಅದನ್ನೆಲ್ಲ ಕೌರವರ ದೃಷ್ಟಾಂತದಲ್ಲಿ ಹೇಳ್ತಾ ಪಾಂಡವರು ಹೇಗೆ ಅತ್ಯಂತ ಎಚ್ಚರಿಕೆಯಿಂದ ತಮ್ಮ ಜೀವನವನ್ನು ಸಾಗಿಸಿರು ಎಂಬುದನ್ನ ತಿಳಿಸ್ತಾ ಇದ್ದಾರೆ. ಅಂಥವರಿಗೂ ಮೋಸ ಮಾಡಿದ ದುರ್ಯೋಧನ ಕಪಟ ದ್ಯೂತದಲ್ಲಿ ಹಿಡಿದಾಕಿದ. ಧರ್ಮರಾಜನನ್ನ ಕಪಟ ದ್ಯೂತಕ್ಕೆ ತಂದ. ಧರ್ಮಿಷ್ಠರ ದ್ಯೂತ ಏನು ಗೊತ್ತಿರುತ್ತೆ ಪಾಪ? ಈ ಮಧ್ಯೆ ಧರ್ಮರಾಜನ ದ್ಯೂತಕ್ಕೆ ಕರೆದು ಸೋಲಿಸೋ ದೊಡ್ಡ ವಿಚಾರ ಅಲ್ಲ. ಧರ್ಮಿಷ್ಠರನ್ನ ದ್ಯೂತಕ್ಕೆ ಕರೆದ್ರೆ ಹೇಗೋ ಹಾಕಿ. ಆದ್ರೆ ಅದರಲ್ಲೂ ಮೋಸ ಬೇರೆ ಮಾಡಿತ್ತು. ಮೊದಲೇ ದ್ಯೂತ ಮೋಸ, ಅದರಲ್ಲೂ ಕಪಟ ದ್ಯೂತ. ಅದರ ಪರಿಣಾಮ ಧರ್ಮರಾಜ ತನ್ನ ತಮ್ಮಂದಿರ ಸಮೇತ ಕಾಡ್ಪಾಲಾಗ ಪ್ರಸಂಗ ಬಂದಿದೆ. ವನವಾಸವನ್ನು 12 ವರ್ಷಗಳ ಕಾಲ ಮಾಡಬೇಕು, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಅಂತಕ್ಕಂಥ ಕರಾರ್ ಹಾಕಿದ್ದಾನೆ. ರಾಮದೇವರ ವನವಾಸದ ಅವಧಿ 14 ವರ್ಷ, ಇವ್ರದ್ದು 12+1 13 ವರ್ಷಗಳ ಕಾಲ. ರಾಮಾಯಣದಲ್ಲಿ ಅಜ್ಞಾತವಾಸ ಇಲ್ಲ, ಇದರಲ್ಲಿ ಅಜ್ಞಾತವಾಸ ಇದೆ ಎಂಬುದು ವಿಶೇಷ. ಅಲ್ಲಿ ಬರೀ ವನವಾಸವೇ 14 ವರ್ಷ, ಇಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. 12 ವರ್ಷ ವನವಾಸದಲ್ಲಿ ವನವಾಸದ ಉದ್ದೇಶ 2, ಪಾಂಡವರು ದೂರ ಹೋಗಲಿ ಅಂತ 1, ಕಾಡಿನಲ್ಲಿ ಸತ್ತೋದ್ರು ಹೋಗಲಿ ಅಂತ 1. ಕಾಡಪಾಲ ಮಾಡಿದ್ರೆ ಒಂದು ಭಾರಿ ಅನುಕೂಲ, ಯಾವ್ದೋ ಸಿಂಹ ಹುಲಿ ಬರಬಹುದು, ರಾಕ್ಷಸರಿರ್ತಾರೆ, ಈ ತರ ಕುತಂತ್ರ ಅವರು. ಕಾಡಿನಲ್ಲಿ ಸುರಕ್ಷಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪಾಂಡವರು ವನವಾಸವನ್ನು ಕೂಡ ಶ್ರೇಷ್ಠವಾದ ಹರಿಪ್ರೀತಿಯ ಸಾಧನವನ್ನಾಗಿ ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ವನವಾಸದಲ್ಲಿ ಎಂಥೆಂಥ ರಾಕ್ಷಸರನ್ನು ಕೊಲ್ತಾನೆ ಭೀಮಸೇನ, ಕಿರ್ಮೀರ ಮೊದಲಾದ ಜಟಾಸುರ ಮೊದಲಾದ ರಾಕ್ಷಸರೆಲ್ಲ ಸತ್ತು ಸತ್ತು ಹೋಗ್ತಾರೆ. ಸೌಗಂಧಿಕ ಪುಷ್ಪ ತರೋ ನೆಪದೊಳಗೆ ಭೀಮಸೇನ ಮಾಡಿದ ಸಾಧನೆ ತುಂಬಾ ದೊಡ್ಡದು. ವನವಾಸದ ಒಂದು ಸಾಧನೆಯಲ್ಲಿ ಪಾಂಡವರ ಜೀವನವನ್ನ ಇವ್ಯಾಲಿಯೇಟ್ ಮಾಡಲಿಕ್ಕೆ ಹೊರಟ್ರೆ ಭೀಮಸೇನ ಯಥಾಪ್ರಕಾರ ಮೊದಲನೇ ಸ್ಥಾನನೇ. ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಪಯೋರಪಿ. ಭೀಮಸೇನ ಮಾಡಿದ್ದು ಕಿರ್ಮೀರ ವಧ, ಆಮೇಲೆ ಜಟಾಸುರ ವಧೆ, ಆ ಸೌಗಂಧಿಕ ಪುಷ್ಪದ ಕಾಲಕ್ಕೆ ಲಕ್ಷಾಂತರ ರಾಕ್ಷಸರ ಸಂಹಾರ, ಪಂಚವರ್ಣದ ಪುಷ್ಪದ ಕಾಲಕ್ಕೆ ರಾಕ್ಷಸರ ಸಂಹಾರ, ಇಷ್ಟೆಲ್ಲವನ್ನು ಮಾಡಿದ್ದು ಭೀಮಸೇನ. ಜಯದ್ರಥನನ್ನ ದಮನ ಮಾಡಿದ್ದು ಇವಿಷ್ಟು ಭೀಮನ ಸಾಧನೆ. ಆದರೆ ಅರ್ಜುನನ ಸಾಧನೆ ನಿವಾತ ಕವಚರು ಮತ್ತು ಕಾಲಕೇಯರನ್ನ ಕೊಂದಿತ್ತು, ಅತ್ಯಂತ ಸೀಮಿತವಾದ ಸಾಧನೆಯಾಯಿತು. ಅರ್ಜುನನ ಸಾಧನೆ ಭೀಮಸೇನೆ ಹೋಲಿಸಿದ್ರೆ ತುಂಬಾ ಸೀಮಿತ. ನಕುಲ ಸಹದೇವರದಂತೂ ಏನೂ ಇಲ್ಲ. ನಕುಲಸಹದೇವರ ಸಾಧನೆ ಅವ್ರ ಜೊತೆಗಿದ್ದಿದ್ದೇ ವಿಶೇಷ ಹೊರತು ಇನ್ನೇನೂ ಇಲ್ಲ. ಧರ್ಮರಾಜ ಮಾತ್ರ ಆತರು ಏನೂ ಮಾಡಲಿಲ್ಲ, ಆದರೆ ಹೊಸ್ತ ತಿಳ್ಕೊಂಡೆ ಅಷ್ಟೇ. ಭೀಮ ದ್ರೌಪದಿಯರಿಂದ ತತ್ವಜ್ಞಾನವನ್ನು ಪಡೆದ. ಒಬ್ಬ ರಾಕ್ಷಸರು ಧರ್ಮರಾಜ ಕೊಲ್ಲೋದಿಲ್ಲ, ಆ ಸಮಯದಲ್ಲಿ ಒಬ್ಬ ರಾಕ್ಷಸರನ್ನೂ ಕೊಲ್ಲೋದಿಲ್ಲ, ಇಂಥ ಸಾಧನೆ ಯಾವುದನ್ನೂ ಮಾಡೋದಿಲ್ಲ. ಅಂದರೆ ಅದು ಮೂರನೆಯ ಸ್ಥಾನ ಆತನ. ಎರಡನೆಯ ಸ್ಥಾನ ನಿಜವಾಗಲೂ ಕೂಡ ಅರ್ಜುನಿಗೂ ಬರೋದಿಲ್ಲ, ದ್ರೌಪದಿಗೆ ಎರಡನೇ ಸ್ಥಾನ ಬರೋದು. ಯಾತಕ್ಕೆ ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೇಳಿದ್ದಾಗಲಿ ಪಂಚವರ್ಣದ ಪುಷ್ಪ ತರಲಿಕ್ಕೆ ಹೇಳಿದ್ದಾಗಲಿ ಎಲ್ಲ ದ್ರೌಪದಿಯ ಕಾರ್ಯವನ್ನೇ. ಜಯದ್ರಥ ಜಟಾಸುರರ ಪಾಪ ಕಾರ್ಯದ ವೃದ್ಧಿಗಾಗಲಿ ದ್ರೌಪದಿಯೇ ಸಾಧನ. ಅದೆಲ್ಲಕ್ಕಿಂತ ಮಿಗಿಲಾಗಿ ಭೀಮ ದ್ರೌಪದಿಯರ ಅತ್ಯಂತ ಮುಖ್ಯವಾದ ಪಾತ್ರ ಅಂದರೆ ಧರ್ಮರಾಜ ಕರ್ತವ್ಯ ತ್ಯಾಗವನ್ನು ಮಾಡಿ ವನವಾಸದ ಕಾಲಕ್ಕೆ ನಿಷ್ಕ್ರಿಯನಾಗಿ ಕೂತಿರ್ತಾನಲ್ಲ, ಆತನನ್ನ ಸಕ್ರಿಯನನ್ನಾಗಿ ಮಾಡಿದ್ದು ಭೀಮ ದ್ರೌಪದಿಯರ ಉಪದೇಶ ಇತ್ತು. ಇದನ್ನ ಅರ್ಥ ಮಾಡಿಕೊಂಡ್ರೆ ವನವಾಸ ಅಂತೇಳಿ ಐಡ್ಲಾಕರಿಯ ವಾಸವಾಗಲಿಲ್ಲ. ಅತ್ಯಂತ ಮನುಷ್ಯ ಊರಲ್ಲಿರೋದಕ್ಕಿಂತ ವನದಲ್ಲಿದ್ದಾಗ ಹೆಚ್ಚು ಆಕ್ಟಿವ್ ಆಗಿರಬೇಕು, ಅಪಾಯ ಜಾಸ್ತಿ. ಆದ್ದರಿಂದ ಅದು ಹಣ ಮಲಗಕ್ಕೆ ಬರುತ್ತೆ, ಅಲ್ಲಿ ಸಾಧ್ಯನೇ ಇಲ್ಲ. ಎಲ್ಲಿ ಏನಾಗುತ್ತೋ, ಒಂದು ಮರದ ಮೇಲಿದ್ರೆ ಒಂದು ಅಪಾಯ, ಕೆಳಗಿದ್ರೆ ಇನ್ನೊಂದು ಅಪಾಯ. ಇದೆಲ್ಲ ಯೋಚನೆ ಮಾಡಿದರೆ ದಾರಿ ಕೂಡ ಮೊದಲು ಇರೋದೇ ಇಲ್ಲ. ಎಷ್ಟು ಅಲರ್ಟ್ ಆಗಿರಬೇಕು ಮನುಷ್ಯ, ಧರ್ಮರಾಜ ಇರಲಿಲ್ಲ. ಆಗ ಭೀಮಸೇನ ದ್ರೌಪದಿಯರು ಒಳ್ಳೆ ಉಪದೇಶವನ್ನು ಮಾಡುತ್ತಾರೆ. ಸಂಸಾರವೇ ಒಂದು ವನ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಸಂಸಾರ ಒಂದೃಷ್ಟಿಯಿಂದ ವನ, ಒಂದೃಷ್ಟಿಯಿಂದ ಸಮುದ್ರ. ಸಂಸಾರ ಕಾಂತಾರ ಅಂತಾನೂ ಕರೀತಾರೆ, ಸಂಸಾರ ಸಮುದ್ರ ಅಂತಾನೂ ಕರೀತಾರೆ. ಪಾಂಡವರ ವನವಾಸ ನಮ್ಮೆಲ್ಲ ನಾವೇನೋ ಅವರು ವನವಾಸ ಮಾಡಿರು ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ನಿತ್ಯ ವನವಾಸ ನಮ್ಮದು, ಆ ಲೆಕ್ಕದೊಳಗೆ ನಿತ್ಯ ವನವಾಸನೇ. ವನದಲ್ಲಿ ಸಮಸ್ಯೆ ಇರುತ್ತೆ, ನಮ್ಗೆ ಯಾರಿಗೆ ಸಮಸ್ಯೆ ಇಲ್ಲ. ದಿನ ಬೆಳಗಾದ್ರೆ ಸಮಸ್ಯೆ ಆದ್ರಿಂದಾಗಿನೇ ಅಲ್ಲಿ ಕಾಡುಗಳ ಸಮಸ್ಯೆ, ಇಲ್ಲಿ ಟ್ರಾಫಿಕ್ನ ಸಮಸ್ಯೆ ಹೆಚ್ಚು ಕಡಿಮೆ. ಅಲ್ಲಿ ಕಾಡು ಮೂವ್ ಆಗೋದಿಲ್ಲ, ಪುಣ್ಯ ಇದ್ದಲ್ಲೇ ಇರುತ್ತೆ. ವೆಹಿಕಲ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದು ಬೇರೆ ಜೊತೆ. ಆದ್ದರಿಂದ ಇನ್ನೂ ಅಪಾಯ ಜಾಸ್ತಿನೇ ಆಯಿತು. ಅಂತ ಹೊತ್ತಿರೋಳಿಗೆ ಮನುಷ್ಯ ಹೇಗೆ ಸಾಧನೆ ಮಾಡಬೇಕು, ಎಷ್ಟು ಎಚ್ಚರ ವಹಿಸಬೇಕು ಎಂಬುದನ್ನು ತಿಳಿಸಿಕೊಡ್ತಕ್ಕಂಥ ಕೃತಿ. ಭೀಮಸೇನ ಆ ಕೆಲಸವನ್ನು ಮಾಡಿದ್ರಿಂದ ಅತ್ಯುತ್ತಮ ಸಾಧನೆ ಭೀಮಸೇನಂದೇನೆ. ಅದರಲ್ಲೂ ತಾರತಮ್ಯ, ಪ್ರತಿಯೊಂದು ಕಡೆ ತಾರತಮ್ಯ ಬಿಟ್ಟಿದ್ದಲ್ಲ. ಎರಡು ಒಂದೇ ಕ್ಲಾಸ್ನ ಹೇಗೆ ಎಲ್ಲರಿಗೂ ಒಂದೇ ಮಾರ್ಕ್ಸ್ ಬರೋದಿಲ್ಲವೋ, ಸಂಸಾರದಲ್ಲೂ ಹಾಗೇನೆ. ಒಂದೇ ವಿಧವಾದ ಸಾಧನೆ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಉತ್ತಮ ಸಾಧನೆ ಮಾಡೋದು ಮೊದಲನೇದು. ಅತ್ಯುತ್ತಮ ಸಾಧನೆ ಮಾಡಲಿಕ್ಕೆ ಮಾತ್ರ ಅತ್ಯುತ್ತಮರಿಗೆ ಸಾಧ್ಯ. ಭೀಮಸೇನ ಅಂತ ಕೆಲಸವನ್ನು ಮಾಡಿದ್ದರಿಂದ ಎಲ್ಲ ಸುರಕ್ಷಿತರಾದ. ಭೀಮಸೇನನ ಕಾರ್ಯ ಎರಡು ಮುಖ, ತಾನು ಸುರಕ್ಷಿತವಾಗಿದ್ದು ಒಂದಾದರೆ ಉಳಿದವರು ಸುರಕ್ಷಿತರನ್ನಾಗಿ ಮಾಡಿದ್ದು. ಧರ್ಮರಾಜಾದಿಗಳು ಸುರಕ್ಷಿತ ಬದುಕಲಿಕ್ಕೆ ಭೀಮನ ರಕ್ಷಣೆ ಕಾರಣವಾಯಿತು. ಅದಕ್ಕಿಂತ ಹೆಚ್ಚಾಗಿ ಭೀಮಸೇನ ಕಿರ್ಮಿರಾದಿಗಳನ್ನು ಸಂಹಾರ ಮಾಡಿದ್ರಿಂದ ಕಾಡುಗಳಲ್ಲಿ ಒಂದು ಶಾಂತಿ ನೆಲೆಸಿತು ಅಂತ ಹೇಳಿದ್ದಾರೆ. ಇವತ್ತು ಕಾಡುಗಳ ಶಾಂತಿ ಬೇರೆ, ಅವತ್ತಿನ ಕಾಡುಗಳ ಶಾಂತಿ ಬೇರೆ. ಅವತ್ತು ಕಾಡುಗಳು ಯಾತಕ್ಕೆ ಶಾಂತವಾಗಿರಬೇಕಿತ್ತು ಅಂದ್ರೆ ಋಷಿಮುನಿಗಳ ವಾಸಸ್ಥಾನ ಅದು. ಕಾಡುಗಳಲ್ಲಿ ತಂದ್ರೆ ಋಷಿಮುನಿಗಳು ತಪಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ತಪಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆ ತಪಸ್ಸು ನಿಂತಿತ್ತು ಅಂದ್ರೆ ದೇಶಕ್ಕೆ ಅನಶ್ಯ ಅದು. ಅವರ ತಪಸ್ಸಿನಿಂದ ಮಳೆ ಬೆಳೆ ಎಲ್ಲದಕ್ಕೂ, ವಿಜ್ಞಾನಿಗಳ ಸಂಶೋಧನೆ ದೇಶದ ಪ್ರಗತಿಗೆ ಹೇಗೆ ಸಾಧ್ಯವಾಗುತ್ತೆ ನೋಡಿ. ದೇಶ ಮುಂದೆ ಬರಬೇಕು ಅಂತಿದ್ರೆ ವಿಜ್ಞಾನಿಗಳ ಸಂಶೋಧನೆಗಳು ಅನೇಕ ರೀತಿಯಲ್ಲಿ. ಈ ಲೈಟು ಯಾರು ತಂದುಕೊಟ್ಟಿದ್ದು? ವಿಜ್ಞಾನಿ ಇಲ್ಲದವರು ಲೈಟ್ ಬರ್ತಿರಲಿಲ್ಲ. ಎಷ್ಟು ಅನುಕೂಲತೆಗಳು ಬಂದಿದೆ ಎಲ್ಲ ಕೂಡ. ಹೇಗೆ ವಿಜ್ಞಾನಿಯ ಸಾಧನೆ ಜನರ ಲೌಕಿಕ ಜೀವನಕ್ಕೆ ಉಪಯುಕ್ತವಾಗುತ್ತೋ, ತತ್ವಜ್ಞಾನಿಗಳ ಸಾಧನೆ ಜನರ ಆಧ್ಯಾತ್ಮಿಕ ಜೀವನಕ್ಕೆ ಉಪಯೋಗಕ್ಕೆ ಬರುತ್ತೆ. ವೈದ್ಯರಿಲ್ಲದವರಿಗೆ ಎಷ್ಟು ಆಪತ್ತು ಬರ್ತಾ ಇತ್ತು? ವೈದ್ಯರಿಲ್ಲ ಹೋದ್ರೆ ಒಂದು ಆಪತ್ತು, ಸೈಂಟಿಸ್ಟ್ ಹೋದ್ರೆ ಮತ್ತೊಂದು ಆಪತ್ತು. ಇಂಜಿನಿಯರ್ ಮನೆ ಕಟ್ಟಲಿಕ್ಕೆ ಆಗ್ತದೆ, ಇಂಜಿನಿಯರ್ ಸೇರಿಲ್ಲ ಮನೆಗಳು ಕಟ್ಟಲಿಕ್ಕೆ ಆಗ್ತಿರಲಿ, ಎಲ್ಲರಿಂದ ಒಂದು ಸಾಧನೆ ಆಗ್ತಾ ಇತ್ತು. ಅದೇ ರೀತಿ ಋಷಿಮುನಿಗಳು ತಪಸ್ಸು ನಿಂತು ಹೋದ್ರೆ ಸ್ಕೂಲು ಕಾಲೇಜು ಬಂದಾದ್ರೆ ಹೇಗೋ ಹಾಕಿ. ಅಂತ ತಪಸ್ಸು ಯಾರು ಸರಿ ಮಾಡಬೇಕು? ಅದನ್ನ ಆ ಸಮಯದೊಳಗೆ ಭೀಮಸೇನ ಮಾಡಿ. ಕಿರ್ಮೀರ ಒಬ್ಬ ಸತ್ತಿದ್ದಕ್ಕೆ ಕಿರ್ಮೀರ ವನ ಎಂದೋಡ್. ಇವತ್ತು ವೀರಪ್ಪ ಒಬ್ಬನಿಂದ ಎಷ್ಟಾಗ್ತೀವಿ ಲೆಕ್ಕ ಹಾಕಿ. ವರ ಇಲ್ಲ, ಮಣ್ಣಿಲ್ಲ, ಏನೇನು ಇಲ್ಲ. ಜನ ಆ ಕಡೆ ಹೋಲಕ್ಕೆ ಹೆದರ್ತಾರೆ, 10-20 ಕಿಲೋಮೀಟರ್ ದೂರ ಅವಾಯ್ಡ್ ಮಾಡಿಬಿಡ್ತಾರೆ. ಇಲ್ಲಿ ಯಾವಾಗ ಏನಾಗುತ್ತೋ ಅಂತ. ಅವಳು ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ವರ ಇಲ್ಲ, ಇಂಥದ್ದು ಏನೇನೂ ಇಲ್ಲ. ಅವರಿಗೆಲ್ಲ ಇದ್ದ ಮಹಾರಾಷ್ಟ್ರ ದೊಡ್ಡ ಗುಂಪು ಬೇರೆ, ಇವರು 8 ಜನ ಇರಬಹುದು ಅಷ್ಟೇ ಇವನಿಗೆ, ದೊಡ್ಡ ಪರಿವಾರ, ಸಾವಿರಾರು ರಾಕ್ಷಸರ ಪರಿವಾರ. ಅಂಥವ್ರ ಭೀಮಸೇನ ಕೊಲ್ದೆ ಹೋಗಿದ್ರೆ ಎಷ್ಟು ಅನರ್ಥವಾಗ್ತಿತ್ತು. ಇದೆಲ್ಲ ನಮ್ಮ ಸಾಮಾಜಿಕ ಸಮಸ್ಯೆ, ಇವತ್ತಿನ ಸಮಸ್ಯೆ ನೋಡಿಬಿಟ್ಟಾಗ ಅವತ್ತಿನ ಸಮಸ್ಯೆ ಇಂಪ್ಯಾಕ್ಟ್ ಏನಂತ ಗೊತ್ತಾಗ್ತದೆ. ಅದರ ಪರಿಹಾರ ಇವತ್ತಿಗೂ ಪರಿಹಾರ ಮಾಡೋ ಯಾರು ಸಿಕ್ಕಿಲ್ಲ, ಇದಕ್ಕೆ ಪರಿಹಾರ ಮಾಡೋ ಯಾರು ಸಿಕ್ಕೇ ಇಲ್ಲ. ಅವತ್ತು ಭೀಮಸೇನ ಸಿಕ್ಕ ಅವರಿಗೆಲ್ಲ ಕೂಡ, ಭೀಮಸೇನ ಸಿಕ್ಕ ಫಲದಿಂದ ಅರಣ್ಯಗಳು ನಿಜವಾಗಲೂ ಪ್ರಶಾಂತವಾಗಲಿಕ್ಕೆ ಸಾಧ್ಯತೆ ಆಯಿತು. ಅದೇ ರೀತಿಯಲ್ಲಿ ಕುಬೇರನಿಗೆ ಗಂಟು ಬಿದ್ದ ರಾಕ್ಷಸ ಒಂದೇ ಇತ್ತು. ಕುಬೇರನಿಗೆ ಗೊತ್ತಿಲ್ಲ ತಾನು ಯಾರು ಸಾಕ್ತಾ ಇದ್ದಾನೆ, ಅವರೆಲ್ಲ ರಾಕ್ಷಸರುಗಳು, ಲಕ್ಷಗಟ್ಟಲೆ ರಾಕ್ಷಸರುಗಳು. ಅಂಥವ್ರ ಭೀಮಸೇನ ಕೊಂದಾಕೋದು ಅಂತ ಕೇಳಿದರೆ ಯಾರು ಕ್ಷೇಮವಾಗಿದ್ದು? ನಮಗೊಂದು ಪ್ರಶ್ನೆ ಬರ್ತದಾಗ, ಅವ್ರ ಜೊತೆಗೆ ರಾಕ್ಷಸರು ಇದ್ದರು ಅಂತ ಹೇಳ್ತೀರಿ, ಅವನಿಗೆ ಗೊತ್ತಾಗಿದ್ದಿಲ್ಲವೆ ಅಂತ ಕೇಳಿದರೆ, ನಮ್ಮ ದೇಹದಲ್ಲೇ ರೋಗ ಇರುತ್ತೆ, ನಮಗೆ ಗೊತ್ತಾಗಿರುತ್ತೆ ಎಷ್ಟೋ ಸಲ ನಮ್ಮ ದೇಹದಲ್ಲಿ ರೋಗನೇ, ಹ್ಯಾಗ ಗೊತ್ತಿಲ್ಲದೆ ಅಟ್ಯಾಕ್ ಮಾಡಿರುತ್ತಲ್ಲ, ರಾಕ್ಷಸರ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಹಿತಶತ್ರುಗಳು ಅಂತ ಕರೆಯೋದಿಲ್ಲ, ನೋಡ ಹಿತೈಷಿಗಳು ಕಂಡ ಕಾಣುತ್ತೆ, ಶತ್ರುಗಳಾಗಿರುತ್ತಾರೆ. ಆದ್ರಿಂದ ರಾಕ್ಷಸರೆಲ್ಲ ಇದ್ದಿದ್ದು ಕುಬೇರನಿಗೆ ಅಪಾಯ ಇತ್ತು. ಅವ್ರನ್ನೆಲ್ಲ ಭೀಮಸೇನ ಕೊಂದು ಹಾಕಿದ್ದಕ್ಕೆ ಕುಬೇರ ಸುರಕ್ಷಿತರಾಗಿಬಿಟ್ಟ. ಅಂದ್ರೆ ಭೂಲೋಕ ಜನಕ್ಕೆ ಅಷ್ಟೇ ಅಲ್ಲ, ದೇವಲೋಕಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದು ಭೀಮಸೇನ ಸಾಧನೆಯಾಯಿತು. ಅಜಗರನ ಮೋಚನ, ವಂಶದ ಹಿರಿಯ ಹಾವಾಗಿ ಬಿದ್ದಿದ್ದ, ಹೆಬ್ಬಾವಾಗಿ ಬಿದ್ದಿದ್ದ, ಅವನನ್ನ ಕಾಪಾಡಿದ್ದು ಭೀಮಸೇನ. ಅಂದ್ರೆ ಆಗಿನ ಜನಗಳನ್ನ ಕಾಪಾಡಿದ್ದು ಒಂದು ಕಡೆಗೆ, ದೇವತೆಗಳನ್ನು ಕಾಪಾಡಿದ್ದು ಇನ್ನೊಂದು ಕಡೆಗೆ, ತಮ್ಮ ಪೂರ್ವಜರನ್ನ ಯಾವುದೋ ಯೋನಿಯಲ್ಲಿ ಹುಟ್ಟಿ ಬಂದವರನ್ನು ಕಾಪಾಡಿದ್ದು ಮತ್ತೊಂದು ಕಡೆಗೆ. ಇವೆಲ್ಲ ನೋಡ್ತಾ ಹೋದರೆ ಭೀಮನ ಸಾಧನೆಯ ವೈವಿಧ್ಯ, ಪ್ರತಿಯೊಂದರ ಅರ್ಜುನ ಸಾಧನೆ ಅಂತ ವೈವಿಧ್ಯಗಳಿಲ್ಲ. ನಿವಾತ ಕವಚರ ಕಾಲಕ್ಕೆ ಸಂಹಾರ ಮಾಡಿದ್ರೆ ಬಿಟ್ಟರೆ ವೈವಿಧ್ಯ ಇಲ್ಲ. ಭೀಮನಲ್ಲಿ ಎಷ್ಟು ವೈವಿಧ್ಯ ಇದೆ ಅದರಲ್ಲಿ ವಿಮರ್ಶೆ ಮಾಡ್ತಾ ಹೋದರೆ ಮಹಾಭಾರತದ ಅದನ್ನಾರು ಮಾಡಿಲ್ಲ, ಅದನ್ನು ಗಮನಿಸಬೇಕು ನಾವು. ಸುಮ್ಮನೆ ಮೆಕ್ಯಾನಿಕಲಿ ಮಹಾಭಾರತ ಕಥೆ ಓದೋದು ಬೇರೆ, ಅದು ವಿಶ್ಲೇಷಣೆ ಮಾಡೋದು ಬೇರೆ. ವಿಶ್ಲೇಷಣೆ ಮಾಡಿದಾಗ ಭೀಮನ ಒಂದು ಎತ್ತರ ಇವರು ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೇಲೆ ಭೀಮಸೇನೆ ಇದ್ದ. ಕೊನೆಗೂ ಅಜ್ಞಾತವಾಸ ಮುಗಿದು ಕಳೆದ ಬಾರಿ ಯಕ್ಷಪ್ರಶ್ನೆ ನೋಡಿದ ಹಾಗೆ ಪಾಂಡವರು ವಿಶಿಷ್ಟವಾದ ಗೆಲುವನ್ನು ಸಾಧಿಸಿದರು. ಆ ಸಮಯಕ್ಕೇನೆ ಕುಮಾರವ್ಯಾಸ ಒಂದು ಕಲ್ಪನೆ ಮಾಡುತ್ತಾನೆ, ಏನ್ ನಡೀತು ಅಂತ ನೋಡಿದ್ದೇವೆ ನಾವೀಗ. ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ನೀರು ಕುಡಿಬಹುದು, ಇಲ್ಲದೆ ಹೋದ್ರೆ ಇಲ್ಲ ಅಂತ ಕೇಳಿದ್ದಕ್ಕೆ ಭೀಮಸೇನಾದಿಗಳು ಉತ್ತರ ಕೊಡಲಿಲ್ಲ. ಕಾರಣ ಅವ್ರಿಗೆ ಉತ್ತರ ಗೊತ್ತಿದ್ದಿಲ್ಲ ಅಲ್ಲ, ಉತ್ತರವನ್ನು ಕೊಟ್ಟು ವಿದ್ಯೆಯನ್ನು ಮಾಡಿಕೊಳ್ಳಬಾರದು ಅಂತ ಅವ್ರು ಹಾಗೆ ಮಾಡಲಿಲ್ಲ. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋ ಯತಃ ಭೂತ ಸಿದ್ಧಾಂತ. ಆದರೆ ಧರ್ಮರಾಜ ಏನು ಮಾಡದ, ಅವರೆಲ್ಲರ ಮೇಲಿನ ಒಂದು ಕರುಣೆಯಿಂದ ಮತ್ತು ತಂದೆಯ ಒಂದು ಇತಿಮಿತಿಗಳ ಹಿನ್ನೆಲೆಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ. ಯಕ್ಷ ಪ್ರಶ್ನೆ ಕೇಳಿದ್ದು, ಧರ್ಮರಾಜ ಉತ್ತರ ಕೊಟ್ಟಿದ್ದು, ಯಶಸ್ವಿಯಾಗಿಬಿಟ್ಟ. ಇದು ನಾವು ಕಳೆದ ಕಥೆ ಕೇಳಿದ್ದೇವೆ. ಆಗಲೇ ದುರ್ಯೋಧನ ಒಂದು ಕೆಲಸ ಮಾಡಿದ್ದಂತೆ, ಕುಮಾರವ್ಯಾಸ ಬರೀತಾನೆ, ಅದು ಸುಳ್ಳು ಕಥೆ ಅಂತ ಜನ ಹೆಚ್ಚು ಕೇಳಿರ್ತಾರೆ. ಆದ್ರಿಂದ ಅದು ಹೇಳದೆ ಹೋದ್ರೆ ಮಹಾಭಾರತದಲ್ಲಿ ಇದ್ದಿದ್ದೇ ಬಿಟ್ಟುಬಿಟ್ರು, ಜನ ತಪ್ಪು ತಿಳ್ಕೋಬಾರ್ದು. ಅದು ಸುಳ್ಳು ಕಥೆ ಅಷ್ಟೇನೆ. ಅವ್ರು ಹೇಳ್ತಾನೆ, ದುರ್ಯೋಧನ ಒಂದು ಯಜ್ಞ ಮಾಡಿದ್ನಂತ. ತನ್ನ ಇದರೊಳಗೆ ಯಜ್ಞ ಏನು ಬಹಳ ಪುಣ್ಯಕಾರ್ಯಕ್ಕೇನು ಅಲ್ಲ, ಅದೊಂದು ಮಾಟದ ಯಜ್ಞ, ಅದು ಒಂದು ಅದರಿಂದ ಒಂದು ದೈತ್ಯ ಶಕ್ತಿ ಹುಟ್ಟಿ ಬಂತಂತೆ. ಅದೇನು ಬೇಕು ಅಂತ ಕೇಳಿದ್ನಂತೆ ಪುರೋಹಿತನ ಕೇಳುತ್ತಾನೆ. ಪುರೋಹಿತಾಗೆ ಮಾಡಿಸಿರುತ್ತಾನೆ, ಅವಾಗ ಕೇಳುತ್ತೆ ಏನು ಬೇಕು ಅಂತ ಕೇಳಿದ್ರೆ ದುರ್ಯೋಧನ ಹೇಳಿಸ್ತಾನೆ, ಪಾಂಡವ ವನದಲ್ಲಿದ್ದಾರೆ, ಈ ದೈತ್ಯ ಶಕ್ತಿ ತಿಂದು ಹಾಕಿಬಿಡಬೇಕು ಅವ್ರನ್ನ ಅಂತ ಕೇಳಿದ್ರು. ಕೊನೆಯ ಅಟೆಂಪ್ಟ್ ಅವಂತು ತಿಂದು ಹಾಕಿಬಿಡಬೇಕು ಅವ್ರು, ಅದು ಹೋಗ್ಬಿಡುತ್ತಂತೆ ಆ ಕಡೆ ಕಳಿಸ. ಪುರೋಹಿತ ಅಪ್ಪಣೆ ಮಾಡ್ತಾನೆ, ಹೊರಟು ಬಿಡುತ್ತ ಪಿಶಾಚ. ಆಗ ಏನಾಗಿತ್ತಂತೆ, ಧರ್ಮರಾಜ ಉತ್ತರ ಕೊಡ್ತಿದ್ದಾರೆ, ಎಷ್ಟೋ ಪ್ರಶ್ನೆ ಕೇಳ್ತಾ ಇದ್ದ. ಇದು ಅಲ್ಲಿ ಹೋಯ್ತು, ಧರ್ಮ ತಿನ್ನಾಗಿಲ್ಲ ಅಂತ. ಯಾಕೆ ಅಂದ್ರೆ ಯಾರು ಧರ್ಮದ ಪ್ರಶ್ನೋತ್ತರವನ್ನು ಮಾಡ್ತಾರೆ ಅವರ ರಾಕ್ಷಸ ಶಕ್ತಿಗಳು ಏನೂ ಮಾಡೋದಿಲ್ಲ. ಆ ತತ್ವ ಇಂಪಾರ್ಟೆಂಟ್. ಯಾರು ಪಾಠ ಪ್ರವಚನಗಳು ಮಾಡಿಕೊಂಡು ಇರ್ತಾರೆ, ನಾಳೆ ಕಾಲ ಸ್ಟೂಡೆಂಟ್ಗೆ ಎಷ್ಟು ಬೆನಿಫಿಟ್ ಇರುತ್ತೋ, ಸ್ಟೂಡೆಂಟ್ ಲೈಟ್ ಇಲ್ಲ ಬಿಟ್ಬಿಡ್ತಾನೆ ಹೋಗ್ಲಿ ಅಂತ ಹೇಳಿಬಿಟ್ಟು, ಸ್ಟೂಡೆಂಟ್ ಕೆಲವು ತಪ್ಪು ಮಾಡಿದಾಗ ಎಕ್ಸ್ಕ್ಯೂಸ್, ಅದು ಒಂದು ಆಫ್ಟರ್ ಆಲ್ ಸ್ಟೂಡೆಂಟ್ ಅಂತ ಹೇಳಿಬಿಟ್ಟು. ಆ ಥರ ಯಾರು ಧರ್ಮ ಧಾರ್ಮಿಕ ಪ್ರಶ್ನೋತ್ತರಗಳನ್ನ ಮಾಡ್ತಾರೆ ಅವ್ರನ್ನ ತಿನ್ನಬಾರದು ಅಂತ ನಿಯಮ ಅಂತ ಅವರಿಗೆ. ಅದಕ್ಕೆ ಧರ್ಮ ತಿನ್ನಲಿಕ್ಕಾಗಲಿಲ್ಲ ಅದ್ರ ಕೈಲಿ. ಇನ್ಯಾರು ತಿನ್ಬೇಕು ನೋಡ್ತು, ನಾಲ್ಕು ಜನ ಮಲಗಿದ್ದಾರಲ್ಲ ಅವರು ತಿನ್ಬೋದಾಗಿತ್ತಲ್ಲ ಅಂದ್ರೆ ಇನ್ನೊಂದು ನಿಯಮ ಅಂತ. ಅದಕ್ಕೆ ಏನ್ ನಿಯಮ ಅಂತ ಕೇಳಿದ್ರೆ, ಯಾರು ಎಚ್ಚರ ತಪ್ಪು ಮಲಗಿರ್ತಾರೆ ಅವ್ರನ್ನ ತಿನ್ನಬಾರದು. ನಮ್ಮ ಜನ ಅಂಥವ್ರನ್ನ ತಿನ್ನೋದು, ಎಚ್ಚರ ಇಲ್ಲದವ್ರನ್ನೇ ಜನ ತಿಂದಾಕ್ಬಿಡೋದು. ಓದು ಬರಲಿ ಇಲಿಟ್ರೇಟರ್ ಪೋಸ ಮಾಡ್ಬಿಡ್ತಾರೆ, ಹೆಬ್ಬೆಟ್ಟು ಹೊಚ್ಕೊಂಡ್ಬಿಡ್ತಾರೆ, ಏನೋ ಮೋಸ ಮಾಡುತ್ತಾರೆ. ಅದ ನಿಯಮ, ಅವ್ರನ್ನೂ ತಿನ್ನಬಾರದು. ಅವ್ರು ನಾಲ್ಕು ಜನ ತಿನ್ನಾಗಿಲ್ಲ, ಧರ್ಮರಾಜನ ತಿನ್ನಾಗಿಲ್ಲ, ಆ ಪಿಶಾಚಿ ವಾಪಸ್ ಬಂತಂತೆ. ಅದು ಬಂದ ಸುಮ್ಮನೆ ಹೋಗಾಗಿಲ್ಲ, ಅದು ಒಂದು ಯಾರು ತಿನ್ನಲೇಬೇಕು ಅದು ಒಂದು. ಅದು ಪುರೋಹಿತನ ತಿಂದು ಹೋಗ್ಬಿಡ್ತಂತೆ ಕೊನೆಗೆ. ಇದು ಅವನ ಕಥೆ, ಕುಮಾರವ್ಯಾಸ ಮಾಡಿರಂತ ಕಟ್ಟು ಕಥೆ ಇದು. ಈ ಕಥೆ ಪೂರ್ತಿ ಸುಳ್ಳು ಕಥೆನೆ, ಆದ್ರೆ ಒಂದು ಗಮನದ ಅಂಶ ಇದೆ. ಯಾಸುರಿ ಶಕ್ತಿಗಳು ಯಾರು ಜನ್ಮ ಕೊಟ್ಟರೋ ಅವರನ್ನೇ ತಿಂದು ಹಾಕುತ್ತೆ, ಆ ದೃಷ್ಟಿಯಿಂದ ಗ್ರಾಹ್ಯನೇ ಹೊರತು ಇತಿಹಾಸವಲ್ಲ. ಅದು ಸಾಂಕೇತಿಕವಾಗಿ ಬಹಳ ಮುಖ್ಯವಾದದ್ದಷ್ಟೇ. ಆದ್ರೆ ಯಾವ ಪಿಶಾಚಿಗೂ ಪಾಂಡವನ ಕೂಡ ಶಕ್ತಿ ಇಲ್ಲ, ಶಕ್ತಿ ದುರ್ಯೋಧನದ ಪಿಶಾಚಿ ಬೇಕಾ? ಅವನ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದಮೇಲೆ ಪಿಶಾಚಿಗಳಿಗೆ ಎಂದೂ ಧರ್ಮಿಷ್ಠರನ್ನ ಅಟ್ಯಾಕ್ ಮಾಡೋ ಶಕ್ತಿ ಇಲ್ಲ ಎಂದು ಅರ್ಥ ಮಾಡ್ಕೋಬೇಕು. ಯಾರು ನರಸಿಂಹದೇವರು ಉಪಾಸನೆ ಮಾಡ್ತಾರೆ, ಯಾರು ದೇವರನ್ನ ನಂಬಿದ್ದಾರೆ, ಯೋಗಕ್ಷೇಮಂ ಮಹಾಮ್ಯಹಂ ದೇವರು ಹೇಳ್ಬಿಟ್ಟಿದ್ದಾರೆ, ದೇವರನ್ನ ನೆಟ್ಟಿಗೆ ಸಂಧಾನೆ ಮಾಡ್ಕೊಂಡಿದ್ದವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಪಿಶಾಚಿ ಶಕ್ತಿಗಳೆಲ್ಲ ಕೂಡ ಬರೀ ಸಂಧ್ಯಾವನ್ನೇ ಮಾಡೋಣ ಏನೋ ಮಾಡ್, ಗಾಯತ್ರಿ ಮಂತ್ರ ಬ್ರಹ್ಮಸರ ಅಸ್ತ್ರ ಇದ್ದಾಗ ಲೆಕ್ಕ, ಅದಕ್ಕಿಂತ ದೊಡ್ಡ ವೆಪನ್ನೇ ಇಲ್ಲ. ಅಂದಮೇಲೆ ನಾವು ಯಾವುದಕ್ಕೂ ಗಾಬರಿ ಆಗೋ ಕಾರಣನೇ ಇಲ್ಲ. ಅದು ಬಿಟ್ಟವರಿಗೆ ಅಪಾಯ ಇರಬಹುದು ಅಷ್ಟೇ, ಹೊರತು ಉಳಿದವರಿಗೆಲ್ಲ ಏನೋ ಮಾಡೋಕ್ಕಾಗೋದಿಲ್ಲ. ಅಂತೂ ಆ ಕಥೆಯಿಂದ ಕುಮಾರವ್ಯಾಸ ಮುಗಿಸಿದ. ಕೊನೆಗೂ ಕೂಡ ಅವರು ವರ ಕೊಟ್ರು, ಧರ್ಮ ಯಮದೇವರೇ ವರ ಕೊಟ್ಟು ಬಿಟ್ರು, ಅಜ್ಞಾತವಾಸ ಕಾಲಕ್ಕೆ ನಿಮ್ಮನ್ನು ಯಾರು ಗುರು ತಿಳಿಯೋದು ಬೇಡ, ನೀವು ಎದುರಿಗೆ ಓಡಾಡಿದ್ರೆ ಗುರು ತಿಳಿಯೋದು ಬೇಡ ಅಂತ ವರ ಕೊಟ್ಟಿದ್ದ. ಎದುರಿಗೆ ಓಡಾಡಿದ್ರೆ ಗುರು ತಿಳಿಯೋದು ಬೇಡ, ಇಷ್ಟ ಬಂದ ರೂಪ ನಿಮಗೆ ಬರಲಿ, ಇಷ್ಟ ಬಂದ ಮತ್ತೆ ವಾಪಸ್ ಬರಲಿ, ಎರಡನ್ನೂ ಕೊಟ್ಟಾಯ್ತು. ಅಂಥ ವರ ಬಂತು. ಅದು ಸರಿಯಾಗಿ ಧರ್ಮದಿಂದ ಬದುಕಿದ್ದಕ್ಕೆ ವರ ತಾನಾಗಿ ಕೊಡ್ತಾನೆ ಯಮದೇವರು. ಇವ್ರು ಕೇಳಿದ್ದೇನೆ ಅಲ್ಲೇ ಅವರಾಗಿ ಕೇಳಿದ್ರಂತೆ ಬಹಳ ಸುಲಭವಾಗಿ ವರವನ್ನು ಪಡ್ಕೊಂಡ್ರು. ಧರ್ಮೋ ರಕ್ಷತಿ ರಕ್ಷಿತಃ, ನಮ್ಮ ಸರಿಯಾದ ಹಾದಿಯಲ್ಲಿದ್ರೆ ಹೇಗೋ ದೇವರ ನಮಗೆ ದಾರಿ ತೋರಿಸೇ ತೋರಿಸ್ತಾನೆ ಅಂತ ಹೇಳೋದಕ್ಕೆ ಅದು ನಿದರ್ಶನ. ವನವಾಸ ಮುಗಿದ ಮೇಲೆ ಅಜ್ಞಾತವಾಸ ಪ್ರಾರಂಭ ಮಾಡ್ತವಾಸಾಯ ತಥೋ ಮನೋದಧುಹು, ಅಜ್ಞಾತವಾಸಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ. ವಾಸ ಹೇಗೆ ಪೂರೈಸಿದ್ರು ಅಂದ್ರೆ ನಾರಾಯಣ ಅನುಗ್ರಹತಃ, ಇನ್ನ ಎಲ್ಲೂ ಬಿಡದೇ ಇಲ್ಲ ಆಚಾರ್ಯ ಹೇಳಬೇಕಾದ್ರೆ, ದೇವರ ದಯೆಯಿಂದ ಪೂರೈಸಿದ್ರು. ಅದು ಮುಖ್ಯ ಇತ್ತು. ಏನೇ ಕೆಲಸ ಆಯ್ತು ಅಂದ್ರೆ ಅವ್ರು ಮಾಡಿದ್ದು ಹೀಗೆ ಮಾಡಿದ್ದು ಅಲ್ಲಿ ಟ್ರೈ ಮಾಡಿದೆ ಇಲ್ಲ ಟ್ರೈ, ಎಲ್ಲ ಸುಳ್ಳು. ದೇವರ ದಯೆ ಇತ್ತು ಆಯ್ತು ಅಷ್ಟೇ, ಅದೊಂದಿಲ್ಲದೆ ಹೋದ್ರೆ ಏನ್ ತಿಪ್ಪರಲಾಗಿ ಹೋದ್ರೆ ಕೆಲಸ ಆಗೋದಿಲ್ಲ. ದೇವರ ದಯೆ ಇತ್ತು ಹುಡುಕೊಂಡು ಬರುತ್ತಾನೆ, ದೇವರ ದಯೆ ಇತ್ತು ಅಂತ ಕೇಳಿ ಬೇಡ ಅಂತ ಕೂತಿದ್ರು ಮುಂದೆ ಬಂದು ಬಿಡಬೇಕು. ನಾರಾಯಣ ಅನುಗ್ರಹತಃ ಯಥಾವತ್ ದ್ವಾದಶ ನಿಸ್ತೀರ್ಯತಾನ್ ದ್ವಾದಶಾಬ್ದಾನ್ ವನೇತಿ, ಯಥಾವತ್ತಾಗಿ 12 ವರ್ಷಗಳ ವನವಾಸವನ್ನು ಪೂರೈಸಿ ಅಜ್ಞಾತವಾಸಾಯ ತಥೋ ಮನೋದಧುಹು, ಅಜ್ಞಾತವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಅಷ್ಟು ಜನ ಇದ್ದಾರೆ, ಹಿಂದೆ ನೋಡಿದ್ದೇವೆ ಲಕ್ಷಾಂತರ ಜನ ಇದ್ದಾರೆ, ಋಷಿಗಳು ಮುನಿಗಳು ಅವರ ಪರಿವಾರಗಳು ಸನ್ಯಾಸಿಗಳು ಎಷ್ಟು ಜನ ಇದ್ದಾರೆ. ಅವರೆಲ್ಲ ಕಡೆ ವನವಾಸ ಅಜ್ಞಾತವಾಸ ಮಾಡಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲ ಕಳಿಸ್ಬೇಕೀಗ. ಧರ್ಮರಾಜ ಧರ್ಮರಾಜನೇನೆ, ನಾವೆಲ್ಲ ನೀವೆಲ್ಲ ಹೋಗ್ರಿ ಎಂದು ಮನಸ್ಸು ಬರೋದಿಲ್ಲ ಆತನಿಗೆ, ನೀವೆಲ್ಲ ಹೋಗಿ ಅಂತ ಹೇಳೋದು ಸಾಧ್ಯ ಇಲ್ಲ. ನಾವು ಹೋಗ್ತೇವೆ ಅನುಮತಿ ಕೊಡಿ ಅಂತ ಕೇಳಿದಂತೆ ಪುಣ್ಯಾತ್ಮ. ಮಾತಾಡೋದ್ರಲ್ಲೂ ಬಹಳ ವೈಶಿಷ್ಟ್ಯ ಇರ್ತದೆ, ಮಾತಾಡಬೇಕಾದ್ರೆ ಕೂಡ ಹೋಗ್ರಿ ಎಂಬುದು ಬೇರೆ, ನಾವು ಹೋಗ್ತೀವಿ ಎಂಬುದು ಬೇರೆ. ಅದು ಬಹಳ ಮರ್ಯಾದೆಯಿಂದ ಹೇಳ್ತಕ್ಕಂಥ ಮಾತದು. ನಾವಿನ್ನು ಅಜ್ಞಾತವಾಸಕ್ಕೆ ಹೋಗಬೇಕಾಗಿದೆ, ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮಂಥ ಸಜ್ಜನರ ಸಾಹಸ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅನಿವಾರ್ಯ ಇದು. ಒಂದು ಈ 1 ವರ್ಷ ನಾವು ದೂರ ಇದ್ರೆ ಯಾವಾಗ ಜೊತೆಗಿರ್ಬೋದು, ಆಮೇಲೆ ಈಗೇನಾದರೂ ಹತ್ತಿರ ಎಲ್ಲಕ್ಕೆ ಹೋದರೆ ಮತ್ತೆ 12 ವರ್ಷ ವನವಾಸ ಅಜ್ಞಾತವಾಸ ಶುರುವಾಗುತ್ತೆ. ದುರ್ಯೋಧನ ಅಂತ ನಿಬಂಧನೆ ಹಾಕಿದ್ದಾನಾದ್ದರಿಂದ ನೀವು ಅನುಮತಿ ಕೊಡಿ ಅಂತ ಪ್ರಾರ್ಥನೆ ಮಾಡಿದಾಗ ಅವರೆಲ್ಲರೂ ಒಪ್ಪಿಕೊಂಡ್ರಂತೆ. ಸುಮ್ಮನೆ ಎಲ್ಲಿ ಕಳಿಸ್ಬೇಕು ಅವ್ರನ್ನ ಪಾಪ ಈಗ, ಅದಕ್ಕೆ ಹೇಳುತ್ತಾ ನೀವೆಲ್ಲ ಕೂಡ ದ್ರುಪದ ರಾಜನ ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ನೋಡಿ ಪಾಂಡವರ ಅದಕ್ಕೆ ದ್ರೌಪದಿಯ ಮನೆಗೆ ಹೋಗಿ ವಾಸ ಮಾಡಿ, ದ್ರುಪದ ರಾಜನ ಮನೆಯಲ್ಲಿ ವಾಸ ಮಾಡಿ, ಇದು ಆಪತ್ಕಾರದಲ್ಲಿ ಎಲ್ಲಿ ವಾಸ ಮಾಡಬೇಕು ಅಂದ್ರೆ ಧರ್ಮರಾಜ ಕೊಟ್ಟ ಉತ್ತರ ಇದೆ. ದ್ರುಪದ ಮನೆ ಅಂತ ಹೇಳಿದ್ರೆ ದ್ರೌಪದಿಯ ತಂದೆಯ ಮನೆ. ದ್ರೌಪದಿ ಅಂದ್ರೆ ಸಾಕ್ಷಾತ್ ಭಾವಿ ಸರಸ್ವತಿ, ಅಂದ್ರೆ ವಿದ್ಯೆಯನ್ನ ನಂಬಿಕೊಂಡು ಬದುಕಿ ಅಂತಾರೆ ಹೊರತು ಬೇರೆ ಕೆಲಸ ಮಾಡಕ್ಕೆ ಹೋಗಬೇಡಿ, ಅಲ್ಲೇ ನಿಮಗೆ ಸ್ಥಾನ. ವಿದ್ಯೆಯ ಆಸರೆ ಕೊಟ್ಟಂತಹ ದ್ರೌಪದಿಯ ತಂದೆಯಾದ ದ್ರುಪದರಾಜ ಇಟ್ಕೊಂಡಿರ್ತಾನೆ, ಪಾಂಚಾಲ ದೇಶದಲ್ಲಿ ವಾಸ ಮಾಡಿ ಅಂತ ಹೇಳಿ ಅವನ್ನೆಲ್ಲ ಕಳಿಸಿಕೊಟ್ಟಾಗ ಧೌಮ್ಯಾಚಾರ್ಯ ಹೊರಟ್ರಂತೆ. ಇದೊಂದು ಅನೇಕರಿಗೆ ಗೊತ್ತಿಲ್ಲ, ತುಂಬಾ ನಿಬಂಧನೆ ಒಂದಿದೆ. ಒಬ್ಬ ಗೃಹಸ್ಥರ ಮನೆಯಲ್ಲಿ ಅಗ್ನಿ ಆರಬಾರದು ಅಂತ ಹೇಳುತ್ತಾರೆ. ಗೃಹಸ್ಥನ ಮೇಲೆ ಅಗ್ನಿ ಆರಬಾರದು, ಯಾವಾಗ್ಲೂ ಅಗ್ನಿ ಸಂರಕ್ಷಣೆ ಮಾಡಬೇಕು. ಎಂಥ ಅಗ್ನಿ ಅಂದ್ರೆ ಹೋಮದ ಅಗ್ನಿ. ಅದು ಗೊತ್ತು, ನಮ್ಮ ಜೀವನ ಇರೋದೇ ಯಜ್ಞಯಾಗಗಳಿಗೋಸ್ಕರ ನಿರಂತರ ಅದನ್ನು ಕಾಪಾಡಬೇಕು. ಔಪಾಸನಾಗ್ನಿ ಅಂತ ಹೆಸರದೆ, ನಿತ್ಯ ಕಾಪಾಡಬೇಕದು. ಅದು ದೊಡ್ಡ ಹೇಗೆ ದೇವ್ರ ನಂದಾದೀಪ ಹೇಗೆ ಆರಿಸ್ತೆ ಅಂತ ನೋಡ್ಕೋಬೇಕಲ್ಲ, ಅದು ಅಲ್ಲಿ ನಂದಾದೀಪ ಅಲ್ಲಿ ಆರಕೂಡುದು. ಹೋಮಕುಂಡದಲ್ಲಿ ಅಗ್ನಿ ಆರಬಾರದು. ಇವತ್ತು ಬಾಯಲ್ಲಿ ಆರೋದಿಲ್ಲ ಪಾಪ, ಯಾವಾಗಲೂ ಸೇತಿರ್ತಾರಲ್ಲ, ಬಾಯಲ್ಲಿ ಕಾಪಾಡ್ಬಿಡ್ತಾರೆ ಅಗ್ನಿ. ಬಾಯಲ್ಲಿ ಕಾಪಾಡಬಾರದು, ಮಳಿ ಹೋಮಕುಂಡದಲ್ಲಿ ಕಾಪಾಡಬೇಕು. ಆ ರೀತಿ ಚೈನ್ ಸ್ಮೋಕರ್ ಅಂದ್ರೆ ಏನು ಅರ್ಥ? ಅದೇ ಅರ್ಥನೇ, ಇನ್ನೇನು ಅದಕ್ಕೆ ಬೇರೆ ಅರ್ಥನೇ ಅಲ್ಲ ಅದಕ್ಕೆ. ಇಂಥ ಬಹಳ ಮೂರ್ಖ ಜನ ಇರ್ತಾರೆ. ಆ ರೀತಿ ಅದನ್ನು ಬಿಡಿಸಿದ್ರೆ ಇದು ಶುರು ಮಾಡಿದ್ರು ಅಂತ ಅರ್ಥ. ಯಾವಾಗ ವೈಷ್ಣವ ಬಿಡಿ ಹೋಮ ಬಿಡಿ ಅಂತ ಹೇಳಿದ್ರು, ಇದೆಲ್ಲ ದುರಭ್ಯಾಸ ಶುರು ಮಾಡಿಬಿಟ್ರು. ಅದಿದ್ರೆ ಮಾಡಕ್ ಬರೋದಿಲ್ಲ. ಆಗ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಒಂದು ಇದು ಬರುತ್ತೆ, ಐಡೆಂಟಿಟಿ ಬರುತ್ತೆ. ಅವನು ಆ ಸ್ಕೂಲಿಗೆ ಸೇರಿದವನು, ಹುಷಾರ ನಡ್ಕೋಬೇಕು ಅಂತ ಎಚ್ಚರಿಕೆ ಬರುತ್ತೆ. ಅದಿಲ್ಲ ಅಂತ ಹೇಳಿದ ತಕ್ಷಣ ಮನುಷ್ಯ ಅನ್ಐಡೆಂಟಿಫೈಡ್ ಆಗ್ಬಿಟ್ಟು ಏನೋ ಮಾಡಕ್ ಶುರು ಮಾಡ್ತಾರೆ. ಆದ್ರಿಂದ ಇವತ್ತು ಮನೆಯಲ್ಲಿ ಹೋಮಾಗ್ನಿ ಇರತಕ್ಕಂಥದ್ದು ದುರಭ್ಯಾಸಗಳನ್ನ ತಪ್ಪಿಸ್ತಕ್ಕಂತ ಒಂದು ರಾಜ ಮಾರ್ಗ. ಅದಕ್ಕಾಗಿ ಧೌಮ್ಯಾಚಾರ್ಯ ಹೇಳ್ತಾರೆ, ಅವರಿಗೆ ಮಾಡಾಗಿಲ್ಲ, ಅಜ್ಞಾತವಾಸಕ್ಕೆ ಹೋಗ್ತಾರಾದ್ರಿಂದ ಆ ಕ್ಷತ್ರಿಯರಂತ ಮೊದಲು ಗೊತ್ತಾಗಿ ಉಳಿದೆಲ್ಲ ಗೊತ್ತಾಗ ಶುರುವಾಗುತ್ತೆ. ಅದು ಏನು ಗೊತ್ತಾಗಬಾರದು. ಅದಕ್ಕಾಗಿ ಧೌಮ್ಯಾಚಾರ್ಯ ಹೇಳುತ್ತಾರೆ, ನಾವು 1 ವರ್ಷ ಕಾಲ ನಮ್ಮ ಅನುಪಸ್ಥಿತಿಯಲ್ಲಿ ಅಗ್ನಿ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಒಪ್ಪಿಸಿದ್ರೆ, ಮನೆ ಕಾರ್ಯಕ್ಕೆ ಒಬ್ರು ಬಿಟ್ಟು ಹೋಗ್ತಾರಲ್ಲ ಆ ರೀತಿಯಾಗಿ ಅವ್ರನ್ನ ಬಿಟ್ಟಂತೆ ಧೋಮ್ಯಾಚಾರ್ಯ ಎಲ್ಲರನ್ನ ಕರ್ಕೊಂಡು ಹೊರಟು ಬಿಡ್ತಾರೆ. ಇನ್ನು ಉಳಿದ ಜನಗಳನ್ನ ಋಷಿಬುರಿಗಳು ಮೊದಲಾದನ್ನು ಆ ಕಡೆ ಕಳಿಸಿದ್ರೆ, ಉಳಿದ ಜನಗಳನ್ನ ದ್ವಾರಕಿಗೆ ಹೋಗಿ ಕೃಷ್ಣನ ಹತ್ರ ಇರಿ ಅಂತ ಅವ್ರನ್ನ ಕಳಿಸಿಕೊಟ್ರಂತೆ. ಧೋಮ್ಯಾಚಾರ್ಯ ಹೋಗ್ಬೇಕಾದ್ರೆ ಕೆಲವು ಒಳ್ಳೆ ಮಾತಾಡಿ ಹೋಗ್ತಾರೆ, ಹಿತೋಕ್ತಿಗಳನ್ನು ಹೇಳಿದ್ರೆ. ಅವ್ರಿಗೆ ಗೊತ್ತು ಪಾಂಡವ ಮುಂದೆ ತಾವು ಏನಲ್ಲ ಅಂತ ಗೊತ್ತಿದೆ ಅವರಿಗೆ. ಆದ್ರೆ ಹೇಳಿದ್ರಂತೆ, ನೋಡು ಧರ್ಮರಾಜ, ನಾನು ಹೇಳಬಾರದು ನಿಮಗೆ ಅದು ಕೂಡ, ಆದ್ರೆ ನನ್ನ ಕರ್ತವ್ಯ ಅಂತ ಹೇಳ್ತೇನೆ, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಅಂತಾನೆ ಹೇಳಿದ್ರಂತೆ. ಅದು ದೊಡ್ಡ ವಿಚಾರ, ನಿಮ್ಗೆ ಜಾಸ್ತಿ ಗೊತ್ತಿದೆ ಆದ್ರೆ ನಾನು ಹೇಳೋ ಕೆಲಸ ಮಾಡಿಬಿಡ್ತೇನೆ ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ತಾರೆ. ರಾಜ ಮಹಾರಾಜರು ಅಜ್ಞಾತವಾಸ ಮಾಡ್ಬೇಕಲ್ಲ, ತುಂಬಾ ಅಪಾಯದ ಕೆಲಸ ಅದು, ಒಂದು ಬಹಳ ಎಚ್ಚರದಿಂದ ಇರಬೇಕು. ರಾಜ ಮಹಾರಾಜರ ಸಹವಾಸ ಭಾರಿ ಕಷ್ಟ ಅಂತ ಹೇಳಿರ್ತಾರೆ. ಅದು ಒಲಿದು ಬಿಟ್ರೆ ಬೇಕಾದ್ ಮಾಡಿಬಿಡ್ತಾರೆ, ಅಪಾಯ ಇದ್ದಂದ್ರೆ ಕತ್ತಲೆ ಕತ್ತರಿಸ್ಬಿಡ್ಬೇಕಾರೆ. ರಾಜಶಾಸ್ತ್ರ ಅಂದ್ರೆ ಏನು ಮಾಡಾಗಿಲ್ವೇ ಇಲ್ಲ, ಹೆಂಗ್ ಮಾಡಿ ಹಾಕ್ಬಿಡ್ತಾರ. ಆಮೇಲೆ ಬಹಳ ಹುಷಾರಾಗಿರ್ಬೇಕು, ರಾಜ ಎಷ್ಟು ಸಲಿಗೆ ಕೊಟ್ಟರು ಕೂಡ ನಾವು ಅದನ್ನು ದುರುಪಯೋಗ ಮಾಡ್ಕೊಳ್ಬಾರದು ಅಂತ ಹೇಳ್ತಾರೆ. ರಾಜ ಹೇಗೆ ಬದುಕಬೇಕು ಹೇಳ್ಕೊಡ್ತಾರೆ, ಅವ್ರ ಜೊತೆ ಸರಿಯಾದ ಈಕ್ವಲ್ ಆಗಿ ಕೂಡಬಾರದು. ಮೊದಲು ಕುಡಿಸ್ಕೊತಾರೆ, ಆಮೇಲೆ ತಿರುಗಿ ಅವನೇ ಹೊಡೆದ್ರು ಹೊಡೆದ್ಬಿಟ್ಟು ಹೇಳಕ್ ಆಗೋದಿಲ್ಲ. ನೀವು ಹೇಳಿದ ಥ್ಯಾಂಕ್ಸ್ ಅಂತ ದೂರ ಇರಬೇಕು ಹೊರತು ಹತ್ರ ಹೋಗ್ಲಕ್ ಹೋಗ್ಬಾರ್ದು. ಬೇಡ ಅಂದ್ರೆ ಸಿಟ್ಟು ಬರುತ್ತೆ, ಅದು ಥ್ಯಾಂಕ್ಸ್ ಅನ್ನು ಮಾತ್ರ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಏನ್ ಹೇಳಿದ್ರು ಕೂಡ ಅದನ್ನು ಉಪಯೋಗಿಸಬಾರ್ದು ಆಗಲಿ ಅಂತ ಹೇಳಬೇಕು. ಅವ್ನು ಎಷ್ಟು ನಂಬಿದ್ರು ಕೂಡ ನಂಬಿಲ್ಲ ಅಂತಾನೆ ತಿಳ್ಕೊಂಡಿರ್ಬೇಕಂತ. ರಾಜ ಮಹಾರಾಜನ ಹೇಳಕ್ ಬರೋದಿಲ್ಲ, ಆದ್ದರಿಂದ ಬಹಳ ನಮ್ಮೆಚ್ಚರಿಕೆಯಲ್ಲಿ ನಾವಿರಬೇಕು. ನಾವು ಅವ ರಾಜ ಮಹಾರಾಜರು ಶೀಘ್ರ ಕೋಪಿಗಳಂತೆ, ಯಾವ ಕ್ಷಣದಲ್ಲಿ ಅವರು ಹಿತ್ತಾಳೆ ಕಿವಿಗಳು ಸಾಮಾನ್ಯವಾಗಿ ಯಾರೋ ಹೇಳಿಬಿಟ್ಟಿರ್ತಾರೆ, ತಲೆಯಲ್ಲಿ ಕೂತಿರುತ್ತೆ, ವೆರಿಫೈ ಮಾಡಕ್ ಹೋಗೋ ಸ್ಥಿತಿ ಇರೋದಿಲ್ಲ, ಆಕ್ಷನ್ನೇ ತಗೊಂಡ್ಬಿಡ್ತಾರೆ. ಅದಕ್ಕೆ ನಾವು ಇರಬೇಕು. ರಾಜ ಮಹಾರಾಜರಲ್ಲಿ ಇದ್ದಾಗ ಎಂದು ಸೋಮಾರಿತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಕೆಲಸ ಕೂಡ ನಾನು ಮಾಡ್ತೇನೆ ಮುಂದೆ ಹೋಗ್ಬೇಕಂತ ಬಹಳ ಪ್ರೀತಿ ವಿಶ್ವಾಸ ಬರುತ್ತೆ. ಸ್ವಲ್ಪ ತಡ ಮಾಡಿದ್ರು ಕೂಡ ನಿರ್ಲಕ್ಷ್ಯ ತೋರಿಸ್ತಾರೆ, ಸಿ ಆರ್ ಬರೆಯೋಕೆ ಬರದಾಕ್ಬಿಡ್ತಾರೆ, ನಾಟ್ ಆಕ್ಟಿವ್ ಇನ್ ಇಸ್ ವರ್ಕ್ ಅಂತ ಬಂದು ಮುಂದೆ ಹೋಗ್ತಾರೆ. ಎಲ್ಲರು ಹೇಗೆ ಆಫೀಸರ್ಸ್ ಇರ್ತಾರೆ ಅದೆಲ್ಲ ಹೇಳ್ತಾ ಹೋಗ್ತಾರೆ. ಭಾರಿ ಎಚ್ಚರಿಕೆಯಿಂದ ಇರಬೇಕು. ರಾಜ ಸ್ತ್ರೀಯರ ಜೊತೆಗೆ ಕಣ್ಣೆತ್ತಿ ನೋಡ್ಲಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಯಾರ್ದಾರ ಮೇಲೆ ಸುಖವಾಗಿರ್ಬೇಕು ಅಂತಿದ್ರೆ ಒಳ್ಳೆ ಗುಟ್ಟು ಹೇಳ್ತಾರೆ ಧೌಮ್ಯಾಚಾರ್ಯರು, ಅವರ ಹೆಂಗಸರ ಜೊತೆ ಮಾತುಕತೆ ಆಡ್ಲಕ್ಕೆ ಹೋಗಬೇಡಿ ಅಂತ ಹೇಳಿ. ಅವ್ನು ಡೌಟ್ ಕ್ರಿಯೇಟ್ ಆಗುತ್ತೆ, ಉಳಿದೌಟ್ ಕ್ರಿಯೇಟ್ ಆಗ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ, ರಾಜ ಯಾರು ಕೊಂದೆ ಹಾಕ್ಬಿಡ್ತಾನೆ, ಬಿಡೋದಿಲ್ಲ. ಆದ್ದರಿಂದ ಎಂದೂ ಕೂಡ ಎಲ್ಲಿವರೆಗೂ ರಾಜಪತ್ನಿಯರಿಂದ ದೂರ ಇರ್ತೀರೋ ನಿಮ್ಮ ಸ್ಥಾನ ಭದ್ರ, ನೀವೇನಾದ್ರೂ ಸಲಿಗೆ ಬೆಳೆಸ್ಕೊಂಡ್ರೋ ನಿಮ್ಮ ಜೀವಕ್ಕೆ ಅಪಾಯ, ಎಲ್ಲ ಧೌಮ್ಯಾಚಾರ ಹೇಳ್ತಾ ಹೋಗ್ತಾರೆ. ಧರ್ಮ ಉಳಿದವರಾಗಿದೆ, ಧರ್ಮಾಚಾರ್ಯ ಬಾರಿ ಗೊತ್ತಿದೆ ಹೋಗ್ರಿ ಅಂತ ಹೇಳ್ಬಿಡ್ತಿದ್ರು. ಧೌಮ್ಯರು ಹಾಗಲ್ಲ, ಪಾಂಡವರು ಹಾಗಲ್ವೇ ಅಲ್ಲ, ಧೌಮ್ಯಾಚಾರ್ಯರೇ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಇಂಥ ಮಾತು ಯಾರು ಹೇಳ್ತಾರೆ ನಮಗೆಲ್ಲ ಅಂತಂದ್ರೆ ಅಂತಪ್ಪ. ಕುಂತಿ ಹೇಳಬೇಕು, ವಿದುರ ಹೇಳಬೇಕು, ಇನ್ಯಾರು ಹೇಳ್ತಾರೆ ನಮಗೆಲ್ಲ ಕೂಡ, ತುಂಬಾ ಸಂತೋಷ ಅಂತ. ದೊಡ್ಡಸ್ತಿಗೆ ಇದು ಒಂದು ತಾಯಿ ಇರ್ತಾಳೆ, ಮಗ DGP ಆಗಿರ್ತಾನೆ ಪಾಪ, ಡೈರೆಕ್ಟ್ ಜನರಲ್ ಪೊಲೀಸ್ ಅವನು. ತಾಯಿ ಮುದುಕಿ ಮನೇಲಿ ಇದ್ದು ಬಿಟ್ರೆ, ಇಟ್ಕೊಂಡಿದ್ರೆ ಪುಣ್ಯಾತ್ಮ ಅಕಸ್ಮಾತ್ ಹೋಗ್ಬೇಕಾರೆ ಹೇಳ್ತಾಳೆ, ಹುಷಾರಾಗಿ ಹೋಗ್ಬಾಬೋ ಅಂತ ಹೇಳ್ತಾಳೆ. ಅವನಿಗೆ ಹೇಳ್ಬೇಕಾ ಇವಳಿ ಮಧ್ಯೆ, ಇವಳು ಕೋಲ್ಕೊಂಡು ನೋಡಾಳು ಪಾಪ, ಕಡ್ಕೊಳ ನೆಟ್ಟಕ್ಕೆ ಕಾಣೋದಿಲ್ಲ, ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾಳಲ್ಲ, ಯಾತಕ್ಕೆ? ಅವನಿಗೆ ಗೊತ್ತಿಲ್ಲ ಅಂತಲ್ಲ, ತನ್ನ ಕರ್ತವ್ಯ ಅಂತ ಹೇಳೋದಷ್ಟೇ. ಅದು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಹಿರಿಯರ ಮಾತಿಗೆ ಬೆಲೆ ಇರುತ್ತೆ. ಅವ್ರು ಹೇಳೋದು ಸರಿ, ಇವ್ರು ಆಗ್ಲೇಮ್ಮ ಅಂತ ಹೇಳ್ಬೇಕಾದ್ರೆ ನಂಗೇನು ಗೊತ್ತಾಗ ಮುದುಕಿ ಸುಮ್ಮನೆ ಕೊಡು ಅಂತ ಹೇಳಕ್ ಹೋಗ್ಬಾರ್ದು. ಓ ಭಾರಿ ಒಳ್ಳೇದಾಯ್ತು ಹಾಗೆ ಮಾಡ್ತೇನೆ ಅಂತ ಹೇಳಬೇಕೆ ಹೊರತು ಎದುರಾಡಬಾರದು. ಅಂದ್ರೆ ಉಪದೇಶವನ್ನ ನಾವು ಒಳ್ಳೆ ಸ್ಪಿರಿಟಲ್ ತಗೋಬೇಕು ಯಾವಾಗಲೂ ಕೂಡ, ಧರ್ಮರಾಜನಿಂದ ಕಲಿಬೇಕು ಆ ಮಾತನ್ನ. ಯಾರು ಏನೇ ಹೇಳಿ, ಸಾಮಾನ್ಯ ವಿಷಯ ಹೇಳಿದ್ರು ಕೂಡ ಭಾರಿ ದೊಡ್ಡ ಉಪಕಾರವಾಯ್ತು ಅಂತ ತಿಳ್ಕೊಳ್ಳೋ ಮನುಷ್ಯ, ಆ ಮೂಲಕವಾಗಿ ಅತ್ಯಂತ ಸಾಫ್ಟ್ ಆತ, ತುಂಬಾ ಮೃದು ಆಗಲಿ ಧೌಮ್ಯಾಚಾರ್ಯರೇ. ಆದಷ್ಟು ನಿಮ್ಮನ್ನು ಕಾಣ ಯೋಗ ಬರಲಿ ಅಂತೇಳಿ ಎಲ್ಲರನ್ನ ಕಳಿಸಿಕೊಟ್ಟಂತೆ. ಆಮೇಲೆ ಇದೆಲ್ಲ ಕೂಡ್ತಾರೆ ಪಾಂಡವರು, 5 ಜನ ಪಾಂಡವರು, ದ್ರೌಪದಿ ಅಷ್ಟೇ ಉಳ್ಕೊಂಡಿದ್ದೆ, ಉಳಿದರೆಲ್ಲ ಹೊರಟು ಹೋಗಿಬಿಟ್ಟಿದ್ದಾರೆ. ಮುಂದೆ ಸಮಸ್ಯೆ ಈಗ ನಾವು ಎಲ್ಲಿ ವಾಸ ಮಾಡಬೇಕು ಅಂತ ಪ್ರಶ್ನೆ. ಎಲ್ಲಿ ವಾಸ ಮಾಡಬೇಕು ನಾವೀಗ? ಎಲ್ಲಿದ್ರೆ ನಮ್ಮನ್ನು ದುರ್ಯೋಧನ ಹುಡುಕೋದಿಲ್ಲ. ಹಾಗೆ ಅವರೆಲ್ಲ ಯೋಚನೆ ಮಾಡಿದ್ರಂತೆ, ನಾವು ಒಳ್ಳೆ ದುರ್ಯೋಧನ ಕರಾರ ಹಾಕಿರ್ತಾನೆ, ತುಂಬಾ ದೂರ ವಾಸ ಮಾಡಬಾರ್ದು, ತುಂಬಾ ದೂರ ಹುಡುಕಲು ಕಷ್ಟ ಆಗಬಾರ್ದಲ್ಲ ಅವನಿ ಪಾಪ, ಹತ್ರ ಇರ್ಬೇಕಂತ, ಹಸ್ತಿನಾವತಿಗೆ ಹತ್ರ ಇರ್ಬೇಕಂತ. ಅದು ಕೂಡ ನಾವು ಹಳ್ಳಿಗಳಲ್ಲಿ ವಾಸ ಮಾಡಬಾರ್ದಂತೆ, ಸಿಟಿಯಲ್ಲೇ ವಾಸ ಮಾಡ್ಬೇಕಂತ. ಅದು ವೆಲ್ಲೋನ್ ಕಿಂಗ್ ಆಗಬೇಕಂತೆ, ಮತ್ತೆ ವೆಲ್ಲೋನ್ ಕಿಂಗ್ ಆಗಬೇಕು. ವಚಿತ್ರ ಆಟ ಆಡ್ತಾರಲ್ಲ, ಡಿಫೈನ್ ಮಾಡ್ಬೇಕು, ಹಾಲ್ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ಹೇಳೋದು, ರೂಮ್ ಬಿಟ್ಟು ಈ ಕಡೆ ಹೋಗಬಾರ್ದು ಅಂತ ಹೇಳೋದು, ಇದೇ ಅವರು ತಪ್ಪದು. ಅವ್ರು ಬಿಟ್ರೆ ಅವಂದೇ ಔಟ್ ಇದ್ದಾಗಲೆಕ್ಕ. ಹೇಗೆ ಆಟ ಆಡ್ತಕ್ಕಂಥ ನಿಯಮ, ರನ್ ಔಟ್ ಮಾಡ್ಬೇಕಾದ್ರೆ ಎಲ್ಲೋ ಓಡ್ಬಿಟ್ರೆ ಅಷ್ಟರಲ್ಲೇ ಔಟ್ ಮಾಡ್ಬೇಕೆ ಹೊರತು ಅಲ್ಲೆಲ್ಲ ಔಟ್ ಮಾಡ್ಬಿಟ್ರೆ ಅದು ಇನ್ವ್ಯಾಲಿಡ್ ಅದು. ಅದು ಆಟದ ನಿಯಮ ಹೇಗಿರಬೇಕು, ಅಜ್ಞಾತವಾಸಕ್ಕೆ ನಿಯಮಗಳಿದೆ. ಆ ದೃಷ್ಟಿಯಲ್ಲಿ ನಾವೀಗ ತುಂಬಾ ದೂರ ಹೋಗಾಗಿಲ್ಲ, ಹತ್ರ ಇರಬೇಕು, ಪ್ರಸಿದ್ಧರಾಗಿರಾಗಬೇಕು, ಗುರುತು ಸಿಗದಾಗಿರಬೇಕು. ಅದು ಆದ್ರೆ ಒಬ್ರು ಗುರುತು ಸಿಗಬಾರದು, ಸಿಕ್ಕರು ನೋಡಿದ್ರೆ ಆದ್ರೆ ಒಟ್ಟಿಗೆ ಕಂಡ್ರೆ ಅಲ್ಲ, ಒಬ್ರು ಕಂಡ್ರು ಸಾಕು, ಇದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ. ಎಲ್ಲಿದ್ರ ವಾಸಿ ಅಂತ ಮಾತಾಡ್ಕೊಟ್ರು. ಆಗ ಧರ್ಮರಾಜ ಪರ್ಯತ ತೀರ್ಮಾನ ಹೇಳ್ತಾನೆ, ವಿರಾಟ ರಾಜ ತುಂಬಾ ಧರ್ಮಿಷ್ಠ ಅಂತ ಕೇಳಿದ್ದೇನೆ, ಅಲ್ಲಿಗೆ ಹೋದ್ರೆ ನಾವು ಸುಖ ಇರಬಹುದು ಅಂತ ಕಾಣಿಸ್ತದೆ, ಆತ ದೈವ ಭಕ್ತ ಅಂತ ಹೇಳ್ತಾನೆ. ಇದು ಯೋಚನೆ ಇದು. ಧರ್ಮಾದಿಗಳು ಎಲ್ಲಿ ವಾಸ ಮಾಡಕ್ ಜಾಗ ಹುಡುಕತ್ತೆ ನೋಡ್ಬೇಕು. ಕಲಿಯುಗದಲ್ಲಂತೂ ಜಾಗನೇ ಇಲ್ಲಲ್ಲ ಪಾಪ ಅವಕ್ಕೆ ಧರ್ಮಾದಿಗಳಿಗೆ. ಯಾರ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಕೇಳಿದ್ರೆ, ಯಾರಿಗೆ ದೇವರಲ್ಲಿ ಭಕ್ತಿ ಇದೆಯೋ ಅಂಥವ್ರ ಹತ್ರ ವಾಸ ಮಾಡೋಣ ಅಂತ ಮಾತಾಡಿಕೊಂಡು ಅವರ ಮೀಟಿಂಗು ನಮಗೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥ ಜಾಗ ಇದು. ಎಲ್ಲೆಲ್ಲ ಹೋದ್ರೆ ಉಪಯೋಗ ಇಲ್ಲ, ಧರ್ಮಾತ್ಮರ ಹತ್ರ ಹೋಗಬೇಕು, ದೇವರು ನಂಬವ್ರ ಹತ್ರ ಹೋಗಬೇಕು. ವಿರಾಟ ರಾಜ ಹಾಗಿದ್ದಾನೆ, ಆತ ನಮಗೆ ದೂರದ ಬಂಧು ಆಗಬೇಕು ಅಂತ ಕೇಳಿದ್ದೇನೆ, ಅಲ್ಲಿಗೆ ಹೋದ್ರೆ ಸರಿ ಹೋಗ್ಬೋದಲ್ಲ ಅಂತ ಕೇಳಿದಾಗ, ತುಂಬಾ ವೃದ್ಧ ಮನುಷ್ಯ ಬೇರೆ, ತುಂಬಾ ಹಿರಿಯವನು, ಅನೇಕರಿಗೆ ವಿರಾಟ ರಾಜರ ವಯಸ್ಸಿನ ಬಗ್ಗೆ ಗೊತ್ತಿರೋದಿಲ್ಲ. ಆಚಾರ್ಯ ಹೇಳ್ತಾರೆ, ತೇಷಾಂ ಸಮಾನೋ ವಯಸ್ಸಾ ವಿರಾಟ. ಭೀಷ್ಮರ ವಯಸ್ಸು, ದ್ರೋಣರ ವಯಸ್ಸು, ದೃಪದನ ವಯಸ್ಸು, ವಿರಾಟರ ವಯಸ್ಸು ಎಲ್ಲ ಒಂದೇ. ಎಲ್ಲ 800 ಅಂಚಿನಲ್ಲಿ ಇದ್ದವರೆಲ್ಲರೂ ಕೂಡ ಅಷ್ಟೇ. ನಮ್ಮ ಆಧುನಿಕ ಪ್ರಪಂಚ 80 ಅಂತ ತಿಳ್ಕೊಳ್ಳಿ, ಅರೌಂಡ್ 80s ಇದ್ದವರೆಲ್ಲ ಕೂಡ. ವೃದ್ಧನಾದ ವ್ಯಕ್ತಿ ಆತ, ಬಹಳ ಗೌರವಾನ್ವಿತ. ಯಾರತ್ರೋ ವಾಸ ಮಾಡೋ ಸರಿಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಎಲ್ಲ ಒಪ್ಕೊಂಡ್ರಂತೆ, ಆಯ್ತು ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನ ಆಯ್ತು. ಆದ್ರೆ ಸಮಸ್ಯೆ ಏನು, ಇವ್ರು ಯಾರೋ ಅಲ್ಲ, ಇವರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೂರ್ಯನ ಮುಚ್ಚಿಡಕ್ಕಾಗತ್ತಾ? ಎಷ್ಟು ಹಾಕಿದ್ರು ಸಾಧ್ಯ ಇಲ್ಲ. ಎಷ್ಟು ಮೋಡ ಬಂದು ಸಾಲು ಸಾಲು ನಿಂತಿದ್ರು ಕೂಡ ಮಿಡ್ ನೈಟ್ ವಾತಾವರಣ ಬರಕ್ ಸಾಧ್ಯ ಇಲ್ಲ. ಸೂರ್ಯನ ಬೆಳಕು ಅಷ್ಟಮತಿ ಇಣುಕ್ತಾ ಇರುತ್ತೆ, ಬಿಡೋದಿಲ್ಲ. ನಾವು ಎಂಥ ವೇಷ ಹಾಕೊಂಡ್ರು ಕೂಡ ತೇಜಸ್ಸು ಬಿಡೋದಿಲ್ಲ, ಅವರ ತೇಜಸ್ ಎದ್ದು ಕಾಣುತ್ತೆ. ಆದ್ರಿಂದ ನಾವು ಹಾಗೆ ಗೊತ್ತಾಗಿರ್ಲಿಕ್ಕೆ ಸಾಧ್ಯ ಉಂಟು, ಏನ್ ಮಾಡಬೇಕು ಅಂತ ಕೇಳಿದಾಗ ಧರ್ಮರಾಜ ತನ್ನ ಬಗ್ಗೆ ಹೇಳ್ಕೊಡ್ತಾನೆ. ನಾನು ಒಬ್ಬ ಸನ್ಯಾಸಿ ವೇಷದಲ್ಲಿ ಹೋಗ್ತೇನೆ, ತ್ರಿದಂಡಿ ಸನ್ಯಾಸಿ ವೇಷದಲ್ಲಿ ಹೋಗ್ತೇನೆ, ಕಂಕ ಅಂತ ನನ್ನ ಹೆಸರು ಹೇಳ್ತೇನೆ, ಒಂದು ವರ್ಷ ಕಾಲ ವಾಸ ಮಾಡ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಒಂದು ಸೂಕ್ಷ್ಮ ಪ್ರಶ್ನೆ ಇದೆ, ಯಾತಕ್ಕೆ ಧರ್ಮರಾಜ ಯತಿ ಆಗ್ಲಿಕ್ಕೆ ಇಷ್ಟಪಡ್ತಾ ಅಂತ ಪ್ರಶ್ನೆ. ಇವತ್ತು ಯತಿ ಆಗ್ಲಿಕ್ಕೆ ಯಾಕೆ ಇಷ್ಟಪಡ್ತಾ ಅಂದ್ರೆ ಸುಲಭ ಮೋಸ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಸೆಲ್ಲ ಇಮ್ಮಿಡಿಯೇಟ್ ಆಗಿ ಬೀಳಿಸ್ಬೇಕು. ಯಾವ ಕಳ್ಳನ್ನ ಕಳ್ಳಗಿಂತ ಯಾರು ಅಷ್ಟು ಸುಲಭ ಇದ್ ಮಾಡಕ್ ಆಗೋದಿಲ್ಲ. ಇವತ್ತು ಯತಿ ಆಗೋದು ಅಂತ ಹೇಳಿ ಒಳ್ಳೆ ಯತಿ ಆಗೋದು ಭಾರಿ ಶ್ರೇಷ್ಠನೋ, ಕೆಟ್ಟ ಯತಿ ಆಗೋದು ಕೂಡ ಹೈಲಿ ಫೆಚ್ಚಿಂಗ್ ಆಗಿರ್ತಕ್ಕಂತ ಕಾಲ ಅದು. ಆದ್ರಿಂದ ಧರ್ಮ ಅದಕ್ಕಾದ ಅಂತ ತಿಳ್ಕೊಂಡ್ಬಿಡಬಾರದು. ಧರ್ಮದ ಯಾತಕ್ಕಾದ ಅಂತ ದೊಡ್ಡ ಸರ್ವಸೂಕ್ತ ಯಾರು ಯೋಚನೆ ಮಾಡಿಲ್ಲ, ಅದನ್ನ ಏನೋ ತಲೆ ಫ್ಲಾಶ್ ಆಯ್ತು ಹೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಧರ್ಮರಾಜ ರಾಜಸೂಯಾಗ ಮಾಡಿದಂತ ಚಕ್ರವರ್ತಿಯವರು, ರಾಜಸೂಯಾಗ ಮಾಡಿದ ಚಕ್ರವರ್ತಿ ಅವ್ರು ಎಲ್ಲಿ ವಾಸ ಮಾಡ್ಲಿಕ್ಕೆ ಹೋದ್ರು ಕೂಡ ಅವನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬಾರದು ಅಂತ ನಿಯಮ ಇದೆ. ಈಗ ಯತಿಗಳು ಗೃಹಸ್ಥರು ಮಾತ್ರ ನಮಸ್ಕಾರ ಮಾಡಬಾರದಂತ ನಿಯಮ ಇದೆಯೋ, ಆ ರೀತಿಯಾಗಿ ಚಕ್ರವರ್ತಿಯಾದವನು ಯಾರಿಗೂ ನಮಸ್ಕಾರ ಮಾಡಾಗಿಲ್ಲ. ಅವನು ಋಷಿ ಮುನಿಗಳಿಗೆ ತಂದೆ ತಾಯಿಗಳಿಗೆ ಮಾಡಬಹುದೇ ಹೊರತು ಇನ್ನೊಬ್ಬರಲ್ಲಿ ಮಾಡಾಗಿಲ್ಲ. ಅವ್ರ ಆಚರಣೆಗೆ ರಾಜರ ಹತ್ರ ದುರ್ಯೋಧನ ಹೇಳಿದ್ದಾರೆ ರಾಜರ ಹತ್ರ ಹೋಗ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಋಷಿ ಮುನಿಗಳ ಹತ್ರ ಹೋಗಾಗಿಲ್ಲ ಅವರಿಗೆ, ರಾಜರ ಹತ್ರ ಹೋಗಬೇಕು. ಯಾವ ರಾಜರ ಹತ್ರ ಹೋದ್ರು ಕೂಡ ಕೆಲಸಗಳು ಕಳ್ಕೊಂಡಾಗ ಏನ್ ಮಾಡ್ಬೇಕೀಗ? ನಮಸ್ಕಾರ ಮಾಡಲೇಬೇಕಾಗ್ತದೆ, ನಮಸ್ಕಾರ ಮಾಡಲೇಬೇಕು. ಆಯ್ತು ಮಾಡಿಬಿಟ್ರಲ್ಲ ಅಂತ ಕೇಳಿದ್ರೆ, ಮಾಡಬಹುದು, ತೊಂದರೆ ಏನು ಗೊತ್ತಾ? ಮಾಡಿಸ್ಕೊಂಡು ಅವನು ಹಾಳಾಗಿ ಹೋಗ್ತಾನೆ ಅಂತ ಹೇಳಿದ್ದ. ವಿರಾಟ್ ರಾಜನ್ ಮಾಡಿದ ಅಂತ ತಿಳ್ಕೊಂಬೋಣ. ವಿರಾಟ್ ರಾಜ ಸತ್ತ ಹಾಳಾಗಿ ಹೋಗ್ತಾನೆ. ದೊಡ್ಡವ್ರಿಗೆ ನಮಸ್ಕಾರ ಮಾಡಬಾರದು ಅಂಬೋದು ಎಷ್ಟು ದೊಡ್ಡದೋ, ನಮಸ್ಕಾರ ಮಾಡಬಾರದು ನಮಸ್ಕಾರ ಮಾಡಬಾರದು ಅಷ್ಟೇ ಇನ್ನೊಂದು ನಿಯಮ ಅದು. ದೊಡ್ಡವ್ರು ನಮಸ್ಕಾರ ಮಾಡದೇ ಇರಬಾರದು, ನಮಸ್ಕಾರ ಯಾರಿಗೆ ಮಾಡಬಾರದು ಅಂತ ಇದೆಯಲ್ಲ, ಅಂತ ಚಿಕ್ಕವರಿಗೆ ಮಾಡಿಬಿಟ್ರೆ ಅವರ ಆಯುಷ್ಯ ಹಾಳಾಗುತ್ತೆ, ತೇಜಸ್ ಹಾಳಾಗುತ್ತೆ. ಇಷ್ಟೆಲ್ಲ ಅವರು ವಿರಾಟ್ ರಾಜ ನಮಸ್ಕಾರ ಮಾಡಿದ ಧರ್ಮದ ಅಂತ ತಿಳ್ಕೊಂಡ್ರೆ ವಿರಾಟ್ ರಾಜ ಅಲ್ಪಾಯುಷ್ಯ ಆಗ್ತಾನೆ, ಅವನು ಹಾಳಾಗಿ ಹೋಗ್ಬಿಡ್ತಾನೆ. ಅಂದ್ರೆ ವಾಸ ಮಾಡಕ್ ಹೋಗೋದು ಅವನ ಹತ್ರ, ಅವನ ನಾಶ ಮಾಡಿದಾಗಲಿಲ್ವಾ? ಈಗ ಮಾಡಬ ಅವನಿಗೆ ಕೆಟ್ಟದ್ದಾಗಬಾರದು, ಅವನಿಗೆ ಕೆಟ್ಟದ್ದಾಗಬಾರದು, ನಮಸ್ಕಾರ ಮಾಡಬಾರ್ದು. ನಾನೀಗ ಅವ್ರ ಹತ್ರ ಹೋಗ್ಬೇಕಾಗಿದೆ, ನಮಸ್ಕಾರ ಮಾಡಬೇಕು, ಆದ್ರೆ ಶಾಸ್ತ್ರದ ಪ್ರಕಾರ ಮಾಡಾಗಿಲ್ಲ, ಏನ್ ಮಾಡ್ಬೇಕೀಗ? ಅದು ಯೋಚನೆ ಮಾಡಿದನಂತೆ, ಯತಿ ವೇಷ ಹಾಕೊಂಡ್ರೆ ನಮಸ್ಕಾರ ಮಾಡಬೇಕಾಗಿಲ್ಲ ಅಂತ ಯೋಚನೆ. ಸನ್ಯಾಸಿ ವೇಷ ಹಾಕೊಂಡು ಬಿಟ್ರೆ ಅಲ್ಲಿ ಹೋದ್ರು ಆತ ನಮಸ್ಕಾರ ಮಾಡ್ತಾರೆ, ತೀರ್ಥ ನಮಸ್ಕಾರ ಮಾಡಬೇಕಾಗಿಲ್ಲ. ಆತ ಮಾಡಿದ್ರೆ ತೊಂದರೆ ಇಲ್ಲ, ಸನ್ಯಾಸಿ ಮಾಡಿದ್ದೊಂದು, ಧರ್ಮ ಚಕ್ರವರ್ತಿ ಬೇರೆ, ನಮಸ್ಕಾರ ಮಾಡಲೇಬೇಕಾತನಿಗೆ. ಇಂಡೈರೆಕ್ಟ್ ನಮಸ್ಕಾರ ಮಾಡಿಸ್ಕೊಂಡಾಗಾಯ್ತಲ್ಲ, ಒಳ್ಳೇದಾಯ್ತು ಅದನಿಗೆ. ಎಷ್ಟು ಕರುಣಾಳು ಧರ್ಮರಾಜ, ತನ್ನ ಇದರೊಳಗೆ ಹೇಗೆ ಡೇಂಜರ್ ಅಂತ ಬರೆದಿರ್ತಾರಲ್ಲ ಕರೆಂಟ್ ಇದರಲ್ಲೆಲ್ಲ ಕೂಡ, ಆ ತರ ಅವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾನು ಅವನಿಗೆ ದಾಸ ಅಂತ ಆಗಿರಬಾರ್ದು, ವಾಸ ಮಾಡಕ್ ಅನುಕೂಲ ಆಗಬೇಕು, ನಮಸ್ಕಾರಕ್ಕೆ ಮಾಡಕ್ ಸಾಧ್ಯವಾಗಬಾರದು, ಅವ್ರು ಮಾಡೋದು ತಪ್ಪಬಾರದು, ಎಲ್ಲ ಯೋಚನೆ ಮಾಡಿ ಕಂಕನಾಮಕ ಯತಿಯಾಗಿ ಹೋಗ್ತೇನೆ ಅಂತ ಹೇಳಿ ತ್ರಿದಂಡಿ ಸನ್ಯಾಸಿಯಾಗಿ ಹೋದನು. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತಾ, ಯತಿವೇಷ ಸನ್ಯಾಸಾಶ್ರಮ ಒಂದು ತಗೊಂಡ ಮೇಲೆ ಒಂದ್ಸಲ ಬಿಡಕೂಡುದು ಅಂತ ನಿಯಮ ಉಂಟು. ಸನ್ಯಾಸಾಶ್ರಮ ತಗೊಂಡ್ಮೇಲೆ ಮತ್ತೆ ಬಿಡಬಾರ್ದು. ಕೆಲವು ಆಶ್ರಮ ಬ್ರಹ್ಮಚಾರಿ ಆಶ್ರಮ ಬಿಟ್ಟು ಇದು ಗೃಹಸ್ಥರಾಗಲಿಕ್ಕೆ ಬರೋದಿಲ್ಲ, ಬಿಡಲೇಬೇಕು. ಗೃಹಸ್ಥನಾದ ವಾನಪ್ರಸ್ಥನಾಗಲೇಬೇಕು, ಏನೂ ತೊಂದರೆ ಇಲ್ಲ. ವಾನಪ್ರಸ್ಥ ಸನ್ಯಾಸಿ ಆಗಬಹುದು, ವಾಪಸ್ ಹೋಗಾಗಿಲ್ಲ, ವಾಪಸ್ ಹೋಗ್ಲಿಕ್ಕೆ ಬರೋದಿಲ್ಲ. ಒಂದು ಹೋದ್ಮೇಲೆ ಅಷ್ಟಕ್ಕೆ ಉಳ್ಕೊಳ್ಬೇಕು. ಅಂದಮೇಲೆ ಧರ್ಮರಾಜ ತಪ್ಪಾಗಲಿಲ್ಲವೇ ಮಾಡಿದ್ದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಸನ್ಯಾಸದಲ್ಲಿ ಒಂದು ವೆರೈಟಿ ಸನ್ಯಾಸ ಇದೆ, ತ್ರಿದಂಡಿ ಸನ್ಯಾಸ ಅಂತ ಹೇಳ್ತಾರೆ. ಆ ತ್ರಿದಂಡಿ ಸನ್ಯಾಸಿಗಳಿರ್ತಾರಲ್ಲ, ಅವರು ವಾಪಸ್ ಹೋಗ್ಬೋದು, ಯಾವ ಏನ್ ಬೇಕಾದ್ರೂ ಮಾಡಬಹುದು. ಜನಕ್ಕೆ ಗೊತ್ತಾಗ್ಬಿಟ್ರೆ ಅದನ್ನೇ ಹಾಕೊಂಡ್ಬಿಟ್ರೆ ಆಯ್ತಲ್ಲ ಅಂತ ತಿಳ್ಕೊಳ್ಳೋ ಪೈಕಿ ಅದು ಬಹಳ ಐಡಿಯಲ್ ಆಗಿರ್ತದೆ. ಹಗಲು ತಿರುಗಿಂದೆ ಸಾಯಂಕಾಲ ಬಿಟ್ಬಿಟ್ರಾಗತ್ತಲ್ಲ ಅಂತ ಕೇಳಿದ್ರೆ ಇಲ್ಲ, ಹಾಗೆ ಮಾಡಕ್ ಬರೋದಿಲ್ಲ. ಅಪತ್ಕಾರದಲ್ಲಿ ಮಾತ್ರ ಹಾಕೊಳ್ಳೋದಕ್ಕೆ ಅವಕಾಶ ಉಂಟು. ಅಜ್ಞಾತವಾಸ ಕಾಲ ಅಪತ್ಕಾಲ, ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಾನೆ. ಅರ್ಜುನ ಕೂಡ ಸುಭದ್ರ ಕಲ್ಯಾಣದ ಕಾಲಕ್ಕೆ ಹಾಕೊಂಡ ವೇಷ ತ್ರಿದಂಡಿ ಸನ್ಯಾಸಿ ವೇಷನೇ ಹೊರತು ಈ ಪರಮಹಂಸರ ವೇಷ ಅಲ್ಲ. ಇದನ್ನ ಹಾಕೊಂಡು ವಾಪಸ್ ಹೋಗಾಗಿಲ್ಲ. ಇದು ಅರ್ಥ ಮಾಡಿ ಕಲಿಯುಗದಲ್ಲಿ ಹಾಗಿದ್ರೆ ಇನ್ನೊಂದು ಹೇಳ್ತಾರೆ, ಹಾಗಿದ್ರೆ ಹೋಗ್ಲಿ ಬಿಡಿ, ಸ್ವಲ್ಪ ಸಲ ಹಾಕೊಂಡ್ಬಿಟ್ಟು ಹೆಂಡತಿ ಮಕ್ಳು ಹೆದರಿಸ್ಬೋದಲ್ಲ, ಸನ್ಯಾಸಿ ಆಗಿಬಿಡ್ತೇನೆ ಅಂತ ಹೇಳಿಬಿಟ್ಟು ಆಗ್ಬೋದಲ್ಲ ಅಂತ ಕೇಳಿದ್ರೆ, ಕಲಿಯುಗದಲ್ಲಿ ಬ್ಯಾನ್ ಮಾಡಿದ್ದಾರೆ ಗೊತ್ತು, ಜನ ಬಾಡಿ ಕಿತಾಪತಿ ಮಾಡ್ತಾರೆ ಅಂತ ಗೊತ್ತಲ್ಲ. ಕಲಿಯುಗದಲ್ಲಿ ನಿಷಿದ್ಧ ಅದು, ಹಾಗಿದ್ರೆ ಪರಮಹಂಸರೇ ಆಗಬೇಕು, ಇಲ್ಲೋದ್ರೆ ನೋ ಸನ್ಯಾಸ ಆಟ ಅಲ್ಲ, ಇಲ್ಲೋದ್ರೆ ಎಲ್ಲರೂ ಅದೇ ಶುರುವಾಗ ದಂಧೆ ಆಗಿಬಿಡ್ತಿತ್ತು, ದೊಡ್ಡ ದಂಧೆ ಆಗಿಬಿಡ್ತಿತ್ತು. ಅದು ಒಂದು ಇಲ್ಲಿ ಬೋರ್ಡ್ ಹಾಕಿದ್ರೆ ತ್ರಿದಂಡಿ ಸನ್ಯಾಸ ಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕೋಬೇಕಿದೆ, ಇಲ್ಲಿ ಅಡಿಗೆಯವರು ಸಿಗ್ತಾರೆ ಇದು ಸಿಗ್ತಾರೆ ಅಂತ ಹೇಳಿ ಆಗಿಬಿಡ್ತಿತ್ತು. ಕಲಿಯುಗದಲ್ಲಿ ನಿಷಿದ್ಧ ಅದು, ಮೋಸ ಬಳಕ ಅವಕಾಶ ಕೊಡಬಾರದು ಅಂತೆ, ಜನ ಅಂಟು ಅಡ್ವಾಂಟೇಜ್ ತಗೊಂಡ್ಬಿಡ್ತಾರ. ಆದ್ರಿಂದ ಅವ್ರ ಕಾಲಕ್ಕೆ ಹಿಂದೆ ನಿಯಮ ಇತ್ತು, ಆಪತ್ಕಾಲಕ್ಕೆ ಮಾತ್ರ ಅಂತೇಳಿ. ಅವ್ರು ಒಳ್ಳೆ ಜ್ಞಾನಿಗಳವರಾದ್ರಿಂದ ಸರಿಯಾಗಿ ಮಿಸ್ಯೂಸ್ ಮಾಡ್ತಿದ್ದಿಲ್ಲ, ಅದನ್ನ ಮಿಸ್ಯೂಸ್ ಮಾಡ್ತಿರ್ಲಿಲ್ಲ. ಮಿಸ್ಯೂಸ್ ಮಾಡೋ ಜನ ಬಂದಾಗ ಏನ್ ಮಾಡ್ಬೇಕಾಗತ್ತಾಗ ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ನಿಷಿದ್ಧ ಆದ್ರೆ ಯಾರು ತಲೆ ಕೆಡಿಸಿಕೊಳ್ಳೋ ಯೋಚನೆ ಇಲ್ಲ ಅದ್ರ ಬಗ್ಗೆ, ಅವರಿಗೆ ಅಲೋ ಮಾಡಿದ್ರು. ಅದಕ್ಕೆ ಅರ್ಜುನ ಹೇಗೆ ತ್ರಿದಂಡಿ ಸನ್ಯಾಸಿಯಾಗಿ ಅನಂತರ ಸುಭದ್ರ ಕಲ್ಯಾಣ ಮಾಡಿ ಗೃಹಸ್ಥರಾದ್ರೂ ಕೂಡ ಏನು ದೋಷವಾಗಲಿಲ್ಲವೋ, ಅದೇ ರೀತಿಯಲ್ಲಿ ಧರ್ಮರಾಜ ಯೋಚನೆ ಮಾಡಿ ತಾನು ತ್ರಿದಂಡಿ ಸನ್ಯಾಸಿ ಆಗ್ತೇನೆ ತೀರ್ಮಾನ ಮಾಡ್ಕೊಂಡು ಆಮೇಲೆ ಹೋಗಿ ಹೇಗೆ ಸೇರ್ತಿ ಕೆಲಸಕ್ಕೆ ಅಂತ ಕೇಳ್ತಾನೆ. ಹೇಗೆ ಸೇರ್ಬೇಕಾದ್ರೆ ಇಂಟರ್ವ್ಯೂ ಮಾಡ್ಕೋಬೇಕಲ್ಲ, ನಾನು ವಿರಾಟ್ ರಾಜನ ಹತ್ರ ಹೋಗ್ತೇನೆ, ಆತ ಸಾವಿಗೆ ಎದ್ದು ಗೌರವಿಸ್ತಾನೆ ನನ್ನನ್ನ, ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ನನಗೊಂದೇನೋ ಒಂದು ವರ್ಷ ಭಾರಿ ಸಮಸ್ಯೆ ಇದೆ, ನನಗೆ ಒಂದು ವರ್ಷ ಮಾತ್ರ ಇರ್ತೇನೆ ಅಂತ ಹೇಳ್ಕೊತೇನೆ. ನಾನು ಸುಮ್ಮನೆ ಏನೋ ಇರೋದಿಲ್ಲ ಮಹಾರಾಯ, ನಿನ್ನ ಜೊತೆಗೆ ಒಳ್ಳೆ ಜೊತೆ ಯಾವಾಗಲೂ ಇರ್ತೇನೆ, ನಿನಗೆ ಎಂಟರ್ಟೈನ್ಮೆಂಟ್ ಮಾಡ್ತೇನೆ ಅಂತ ಹೇಳ್ತೇನೆ ಅಂತ ಹೇಳ್ತಾನೆ. ನೀನು ಒಳ್ಳೆ ಮನಸ್ಸಿಗೆ ಖುಷಿ ಕೊಡ್ತೇನೆ, ಒಳ್ಳೊಳ್ಳೆ ಕಥೆಗಳು ಹೇಳ್ತೇನೆ, ಬೇಕಾಷ್ಟು ಅನುಕೂಲ ಮಾಡಿಕೊಡ್ತೇನೆ, ಪ್ರಸಂಗ ಬಂದರೆ ಜೂಜು ಆಡ್ತೇನೆ ಅಂತ ಹೇಳಿದ್ದೀನಿ. ನಾನು ಪ್ರಸಂಗ ಬಂದ್ರೆ ಜೂಜು ಆಡ್ತೇನೆ. ಈ ರಾಜ ಮಹಾರಾಜರ ದುಶ್ಚಟ ಅದು, ಒಂದು ಅಂತ ಚಟ ಇಲ್ಲದ ಧರ್ಮರಾಜ ಪಾಪ ಸಿಕ್ಕಾಕೊಂಡಿದ್ದ ಅವನೇ ಮತ್ತೆ ಎಂದು ಆಡಿದ್ದೆಲ್ಲ ಒಂದ್ಸರಿ ಆಡದೆ ಸಿಕ್ಕಾಕೊಂಡ್ಬಿಟ್ಟೆ. ಆದ್ರೆ ಸಾಮಾನ್ಯವಾಗಿ ರಾಜ ಮಹಾರಾಜರ ಒಂದು ರೇಸ್ಗೆ ಹೋಗುದು ಅವೆಲ್ಲ ಕೆಟ್ಟ ಅಭ್ಯಾಸ ಅದು, ಒಂದು ವಿರಾಟ್ ರಾಜನ ಅಭ್ಯಾಸ ಇತ್ತು ಅದು ಒಂದು. ಆದ್ರಿಂದ ಅವನು ಎಂಟರ್ಟೈನ್ ಮಾಡ್ತೇನೆ ಅಂತ ಹೇಳಿ ಜೊತೆಗಿದ್ದು ಬಿಡ್ತೇನೆ, ಅದಾದ್ರೆ ಯಾತಕ್ಕೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳುತ್ತಾರೆ, ಧರ್ಮರಾಜನಿಗೆ ಈ ಬೃಹದಶ್ವ ಅಂತ ಮುನಿ ಬಂದಿರ್ತಾರೆ ವನಪರ್ವದೊಳಗೆ. ಅವರು ಬಂದಾಗ ಧರ್ಮರಾಜ ಕೇಳ್ಕೊತಾನೆ, ಸ್ವಾಮಿ ನನ್ನಂತೆ ದೂತ ಆಡಿ ಕಾಡ್ಪಾಲಾದವ್ರು ಇದ್ದಾರಾ ಅಂತ ಕೇಳ್ತಾನೆ. ಪಾಪ ಉಳಿದವರೆಲ್ಲ ತಮ್ಮ ದೋಷ ಮುಚ್ಚಿಟ್ಕೊಂಡು ಬಿಡ್ತಾರೆ, ಧರ್ಮರಾಜ ಹಾಗಲ್ಲ, ನನ್ನಂತೆ ಹಾಳಾದವ್ರು ಇದ್ದಾರಾ ಅಂತಾನೆ ಕೇಳುತ್ತಾನೆ. ಅಂದ್ರೆ ಆ ರೀತಿ ಒಪ್ಕೊಳ್ಳೋಕ್ಕೂ ಭಾರಿ ದೊಡ್ಡತನ ಬರಬೇಕು, ಎಲ್ರಿಗೂ ಒಪ್ಕೊಳ್ಳಕ್ ಬರೋದಿಲ್ಲ, ಪಾಪರಾಗಿರ್ತಾನೆ, ಕೇಳಿದ್ರೆ ಏನ್ರಿ ನನ್ನಂತ ಪುಣ್ಯಾತ್ಮ ಇಲ್ಲ ಅಂತ ಹೇಳ್ಕೊತಾ ಇರ್ತಾನೆ. ಅದು ಮೋಸ, ಅದು ಒಂದು ಸೆಲ್ಫ್ ಡಿಸೀವಿಂಗ್ ಕಾನ್ಸೆಪ್ಟ್ ಆಗಿರಬಾರ್ದು. ಒಪ್ಕೋಬೇಕಾದ್ರೆ ಫೇಲ್ ಆಗಿದ್ರೆ ಹ್ಯಾ ಫೇಲ್ ಅಂತ ಒಪ್ಕೋಬೇಕು, ಆ ಥರ ನಾವು ಸೋತಿದ್ರೆ ಸೋತೆ ಅಂತ ಒಪ್ಕೋಬೇಕದನ್ನ. ಒಪ್ಕೊಂಡ್ರೆ ಮುಂದೆ ಒಳ್ಳೆದಾಗ್ಲಿಕ್ಕೆ ಅನುಕೂಲವಾಗ್ತದೆ. ಧರ್ಮರಾಜ ಅದಕ್ಕೆ ಕೇಳಿದ್ರೆ ನನ್ನಂತೆ ಯಾರು ಕಾಡಿಗೆ ಹೋಗಿ ಈ ದ್ಯೂತ ಆಡಿ ಕಾಡಿಗೆ ಹೋದವ್ರು ಇದ್ದಾರಾ, ಹೆಂಡತಿ ಮಕ್ಕಳನ್ನು ಕಾಡುಪಾಲು ಮಾಡಿದವ್ರು ಇದ್ದಾರಾ ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ಒಬ್ಬ ಮಹಾನುಭಾವ ಇದ್ದ, ನಿಮ್ಮ ಮುಂಬಿಸಲೇ ಹಿಂದೆ ಬಂದಿದ್ದ ಅಂತ ಹೇಳ್ತಾರೆ, ನಳದಮಯ ಅಂತ ಇರೋ ಕಥೆ ಹೇಳುತ್ತಾರೆ. ಆತನು ಕೂಡ ಒಳ್ಳೆಯ ರಾಜ, ಒಬ್ಬ ಭಾರಿ ಧಾರ್ಮಿಕರಾದವನೇ ಪಾಪ, ಆದರೆ ಒಬ್ಬ ದ್ವಾಪರ ಅಂತಕ್ಕಂಥವ್ರ ಸಂಚಿಗೆ ಬಲಿಯಾಗಿ ಬಿಟ್ಟು ರಾಜ್ಯವನ್ನ ಕಳ್ಕೊಂಡ್ಬಿಡ್ತಾನೆ, ಕಾಡುಪಾಲಾಗ್ತಾನೆ, ಆ ಅನುಭವಿಸ್ಬಿಡ್ತಾನೆ. ಕೊನೆಗೆ ದಮಯಂತಿ ಅವರಿಬ್ಬರು ಅಗಲಿ ಬಿಡ್ತಾರೆ, ಕೊನೆಗೆ ಅವ್ರು ರಾಜರ ಹತ್ರ ಹೋಗ್ತಾರೆ, ಆ ವಿಶೇಷವಾದ ಋತುಪರ್ಣ ಹತ್ರ ಸೇರ್ಕೋತಾನೆ, ಅಲ್ಲಿ ಕಾಲ ಕಡಿತಾನೆ. ದಮಯಂತಿ ಗಂಡನ ಹುಡುಕ್ಬೇಕು ಅಂತ ಭಾರಿ ಪ್ರಯತ್ನ ಪಡ್ತಾಳೆ, ಇವನು ಹಾವು ಕಡಿದು ಬಿಟ್ಟು ಅವ್ರ ಸ್ಥಿತಿ ಬೇರೆ ವಿಕಾರ ಹೊಂದಿಬಿಟ್ಟಿರ್ತಾನೆ. ಪಾಪ ಎದುರು ನಿಂತ್ಕೊಂಡು ಗುರುತು ಹಿಡಿಯಾಗಿಲ್ಲ, ಹಾಗಾಗಿಬಿಟ್ಟಿರ್ತಾನೆ. ಅಲ್ಲಿ ತಮಾಷೆ ನೋಡಿದ್ರ, ಅಲ್ಲೂ ಒಂಥರ ಒಳ್ಳೇದಕ್ಕೆ ಕಾರಣ ಆಯ್ತಂತ ಆತನಿಗೆ. ನಳನಿಗೆ ಕರ್ಕೋಟಕ ಸರ್ಪ ಕಚ್ಚಿಬಿಡ್ತು, ಪೂರ್ತಿ ವಿರೂಪಗೊಂಡು ಬಿಟ್ಟ. ಯಾತಕ್ಕೆ ಅಂದ್ರೆ ಅಜ್ಞಾತವಾಸ ಆದಾಗ ಆಯ್ತು ಆತನೇ ಪಾಪ, ಯಾರು ಗುರುತು ಹಿಡಿ ದಮಯಂತಿ ಗುರುತು ಸಿಗ್ಲಿಲ್ಲ ಅಂತ ವೇಷ ಬಂದೋಯ್ತು ಅವನಿಗೆ, ವಿಕಾರದ ಭಯಂಕರ ವಿಕಾರ. ಅದೇ ವೇಷದಲ್ಲಿ ಋತುಪರ್ಣ ರಾಜರ ಹತ್ರ ಹೋದ, ಋತು ಕೆಲಸ ಯಾರು ಕೊಡ್ತಾರಂತವನಿಗೆ ಒಂದು ಆಲ್ಟ್ ಗೊತ್ತಿತ್ತಂತೆ, ಅಶ್ವಹೃದಯ ಅಂತ ಗೊತ್ತಿತ್ತು. ಅಶ್ವಹೃದಯ, ಅಶ್ವಹೃದಯ ಅಂದ್ರೆ ಫಾಸ್ಟೆಸ್ಟ್ ಇದ್ರಲ್ಲಿ ಓಡಿಸ್ ಕುದುರೆ ಓಡಿಸಕ್ ಬರ್ತಿತ್ತಂತ, ಭಾರಿ ಜ್ವರ ಕುದುರೆ ಓಡಿಸ್ತಿದ್ದ, ಅಶ್ವಹೃದಯ ಅಂತ ಹೆಸರು ಅದಕ್ಕೆ. ಮತ್ತೆ ಎಲ್ಲ ಡ್ರೈವರ್ಗೂ ಒಂದೇ ಕಾರ್ ಕೊಟ್ಟರೆ ಒಂದೇ ರೀತಿ ಓಡಿಸೋದಿಲ್ಲ ಅವರು, ಎಂತ ಇಂಪಾರ್ಟೆಂಟ್ ಕಾರ್ ಕೊಟ್ಟರು ಕೂಡ 20 ಕಿಲೋಮೀಟರ್ ಮೇಲೆ ಹೋಗದೆ ಇದ್ದವರು ಸಿಗ್ತಾರೆ, ಅವ್ರ ಕೆಪಾಸಿಟಿನೇ ಅಷ್ಟು. ಆದ್ರೆ ಒಳ್ಳೆ ಕಾರು ಒಳ್ಳೆ ಡ್ರೈವರ್, ಕೆಟ್ಟ ಕಾರು ಏನು ಮಾಡೋಕ್ಕಾಗೋದಿಲ್ಲ, ಒಳ್ಳೆ ಕಾರ್ ಇದ್ ಒಳ್ಳೆ ಡ್ರೈವಿಂಗ್ ಸಿಕ್ಬಿಟ್ರೆ ಫಾಸ್ಟ್ ಮೂವ್ ಆಗ್ತಾನ. ಅದೊಂದು ಡ್ರೈವಿಂಗ್ ಟ್ಯಾಕ್ಟಿಕ್ಸ್ ಹೇಗೋ, ಕುದುರೆ ಓಡಿಸೋದು ಒಂದು ಕಲೆ ಅಂತ ಅಶ್ವಹೃದಯ ಅಂತ ಹೆಸರು. ಅಶ್ವಹೃದಯವನ್ನು ಬಲ್ಲವನಿಗೆ ಮಾತ್ರ ಫಾಸ್ಟ್ ಕುದುರೆ ಓಡಿಸಕ್ ಬರುತ್ತೆ. ಋತುಪರ್ಣ ರಾಜನಿಗೆ ದಮಯಂತಿ ಉದ್ದೇಶಪೂರ್ವಕ ಸವಾಲ್ ಹಾಕ್ತಾರೆ, ಬೇರೆ ಟೆಸ್ಟ್ ಮಾಡಿಬಿಟ್ಟಿರ್ತಾರೆ ದಮಯಂತಿ, ಈ ಇವನೇನೆ ಏನಿದ್ದಾನೆ ಖಂಡಿತವಾಗಿ ನಳ ಮಹಾರಾಜ ಅವನೇ, ಆದರೆ ಕನ್ಫರ್ಮ್ ಆಗ್ಬೇಕು ಅದೆಲ್ಲ ಕೂಡ. ಅದಕ್ಕೆ ಏನ್ ಮಾಡ್ತಾಳೆ, ನಾಳೆನೆ ಮದುವೆ, ತಕ್ಷಣ ಮದುವೆ, ಒಂದ್ ದಿವಸದಲ್ಲಿ ಬರಬೇಕು, 100 ಕಿಲೋಮೀಟರ್ ದೂರ ಬರಬೇಕು, 100 ಯೋಜನೆ ದೂರ ಬರಬೇಕು ಒಂದ್ ದಿವಸದೊಳಗೆ. ಆಕೆ ಗೊತ್ತು ಈ ಸುದ್ದಿ, ಯಾರಿಗೂ ಇನ್ವಿಟೇಷನ್ ಇಲ್ಲ, ಅವನಿಗೆ ಒಂದೇ ಇನ್ವಿಟೇಷನ್, ಋತುಪರ್ಣರಾಜನಿಗೆ ಒಂದೇ, ಹೆಸರು ಸ್ವಯಂವರ ಅಂತ ಹೆಸರು. ಒಬ್ಬ ಕ್ಯಾಂಡಿಡೇಟ್ ಮಾತ್ರ ಕರೆದ್ರೆ ಹಾಗೋ ಹಾಗೆ. ಋತುಪರ್ಣರಾಜನ ಮಾತ್ರ ಇನ್ವಿಟೇಷನ್ ಹೋಗಿರೋದು. ಬೆಳಗಾವಿ ಇರಬೇಕು ಅವನು. ಆಕೆ ಯಾಕೆ ಯೋಚನೆ ಮಾಡಿದ್ಲು ಅಂದ್ರೆ, ನಳನ ಹೊರತು ಯಾರಿಗೂ ಅಷ್ಟು ಫಾಸ್ಟ್ ಆಗಿ ಓಡಿಸಕ್ ಬರೋದಿಲ್ಲ. ಆದ್ದರಿಂದ ಋತುಪರ್ಣ ಇಲ್ಲಿ ಬಂದಾಗ ನಳ ಆಗಿರಬೇಕು ಅಂತ ತೀರ್ಮಾನ. ಆ ಸಮಯದಲ್ಲೇನೆ ಜೋರಾಗಿ ಓಡಿಸ್ತಿರ್ಬೇಕಾದ್ರೆ ಒಂದು ಇದು ಮರ ಕಾಣುತ್ತೆ ದಾರಿಯೊಳಗೆ, ದೊಡ್ಡ ಮರ ಕಾಣುತ್ತೆ. ಆ ಪ್ರಶ್ನೆ ಬಂತು. ಆ ಸಮಯದಲ್ಲಿ ಕೇಳ್ತಾರ, ಇದರಲ್ಲಿ ಎಷ್ಟಿರಬಹುದು ಎಲೆಗಳು ಅಂತ ಪ್ರಶ್ನೆ ಬಂತ. ಇವತ್ತು ಯಾರ ಹತ್ರ ಪ್ರಶ್ನೆ ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಷ್ಟು ಎಲೆಗಳಿರಬಹುದು ಅಂತ ಪ್ರಶ್ನೆ ಬಂತು. ಪ್ರಶ್ನೆ ಏನ್ ಮಾಡಿದ್ರಂತೆ, ಆ ಕ್ಷಣಕ್ಕೆ ಹೇಳಿಬಿಡ್ತ, ಇಷ್ಟು ಎಲೆ ಇದೆ ಅಂತ ಹೇಳಿಬಿಟ್ಟಂತ. ಅವು ಮುಖ್ಯವಾಗಿ ಋತುಪರ್ಣ ಹೇಳಿಬಿಡುತ್ತ, ಇಷ್ಟು ಎಲೆ ಇದೆ ಅಂತ ಹೇಳಿದ ತಕ್ಷಣ ಇಷ್ಟೇಟ್ ಎಲೆ ಬೇಕಲ್ಲ, ಇಷ್ಟೇಟಿಗೂ ಎಲೆ ಇರಬೇಕಲ್ಲ, ಅವ್ರಿಗೆ ಆ ವಿಷಯ ಗೊತ್ತಿತ್ತಂತೆ. ಆದ್ರಿಂದನೇ ತಕ್ಷಣ ಹೇಳಿಬಿಟ್ಟಂತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಹೇಳಿದೆ ಅಂತ ಕೇಳುತ್ತ. ಇಲ್ಲ ನನಗೆ ಗೊತ್ತ, ವಿದ್ಯೆ ಅದು ಒಂದು ನನಗೆ ಗೊತ್ತು ಅಂತ ಹೇಳಿಬಿಟ್ಟ. ಕ್ಯಾಲ್ಕುಲೇಟರ್ ಇದ್ದೆ, ಕ್ಯಾಲ್ಕುಲೇಟರ್ ಇದು ಮಾತ್ರಕ್ಕೆ ಬರೋದಿಲ್ಲ, ಒತ್ತೋದು ಗೊತ್ತಿರಬೇಕಲ್ಲ. ಅದಕ್ಕೆ ಕಂಪ್ಯೂಟರ್ ಆಪರೇಟ್ ಮಾಡೋದು ಗೊತ್ತಿರೋ ಇಟ್ಕೊಂಡ್ರೆ ಡಬ್ಬ ಸಿಬಿಎಣ್ಣೆ ಡಬ್ಬ ಆಗುತ್ತೆ, ಅವತ್ತು ಏನು ಉಪಯೋಗ ಇಲ್ಲ. ಅದರಿಂದ ಉಪಯೋಗಕ್ಕೆ ಬರಬೇಕಲ್ಲ, ನನಗೆ ಗೊತ್ತು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಹಾಗಿದ್ರೆ ಒಂದು ಕೆಲಸ ಮಾಡು, ನನಗೆ ಅದನ್ನು ಹೇಳಿಕೊಟ್ರೆ ನಿನ್ನ ನಾನು ಇದನ್ನು ಹೇಳ್ಕೊಡ್ತೇನೆ ಅಂತ, ಅಶ್ವರದೇ ಹೇಳ್ಕೊಡ್ತೇನೆ ಅಂತ ಹೇಳ್ತಾನೆ. ಇಂಟರ್ನ್ ರಿಟರ್ನ್ ಹೇಳ್ಕೊಡ್ತೇನೆ ನಾನು, ನೀನು ನನಗೆ ಅದನ್ನು ಹೇಳ್ಕೊಡು, ಇದನ್ನು ನಾನು ಹೇಳ್ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಹೇಳಿ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅಕ್ಷರಹೃದಯ ಅಂತ ಹೆಸರು. ಅಕ್ಷರಹೃದಯ ಬಿತ್ತು ಗೊತ್ತಿದ್ದರ ಫಲ ಋತುಪರ್ಣ ಹೇಳೋದಕ್ಕೆ ಬಂತು. ಅದನ್ನು ಕಲ್ತ್ಕೊಂಡ್ಬಿಡ್ತಾನೆ. ಯಾತಕ್ಕೆ ಕಲ್ತ್ಕೊಂಡ ಅಂದ್ರೆ, ಮುಂದೆ ಕಲಿದೈತಿ ಮತ್ತೆ ಅವನು ದ್ಯೂತ ಆಡಿ ಗೆಲ್ಲಬೇಕಾದ್ರೆ ಒಂಥರ ಒಳ್ಳೆ ವರ ಸಿಕ್ಕಾಗಾಯ್ತು ಅವರಿಗೆ. ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಇದ್ದ ಹಾಗೆ ಎಕ್ಸ್ಚೇಂಜ್ ಆಫ್ ಆರ್ಟ್ ಮಾಡ್ಕೊಂಡ್ಬಿಟ್ಟು ಬರ್ತಾರಾಗ ಮುಂದಿನ ಕಥೆ ಗೊತ್ತು. ಇದನ್ನೆಲ್ಲ ಹೇಳ್ತಾ ಬರ್ತಾರೆ. ಮುಂದೆ ನಳಮಹಾರಾಜ ಗೆದ್ದು ಬಿಟ್ಟ, ವಿದ್ಯೆ ಕಲ್ತಿದ್ದಕ್ಕೆ ಅಂತ ಹೇಳಿದಾಗ ಧರ್ಮರಾಜ ಬಿಡೋದಿಲ್ಲ, ಆ ವಿದ್ಯೆ ಬಗ್ಗೆ ಅಷ್ಟೆಲ್ಲ ಹೇಳ್ತಿರಲ್ಲ, ಈಗ ಯಾರಿಗೆ ಗೊತ್ತಿದೆ ಅಂತ ಕೇಳಿದಾಗ, ನನಗೆ ಗೊತ್ತು ಅಂದ್ರದ್ದು ಬೃಹದರ್ಶಿ ಮುನಿಗಳು. ಆ ಬರೀ ಕಥೆ ಹೇಳೋದಷ್ಟೇ ಗೊತ್ತಿಲ್ಲ ಅವರಿಗೆ, ಆ ವಿದ್ಯೆನೂ ಗೊತ್ತಿತ್ತಂತ ಬೃಹದೇಶ್ವರಿ. ಆಗ ಧರ್ಮರಾಜ ಕೇಳ್ಕೊತಾನೆ, ಸ್ವಾಮಿ ದುರ್ಯೋಧನ ನಂಬಲಕ್ಕಾಗೋದಿಲ್ಲ, ಮತ್ತೇನ್ ಮಾಡ್ತಾನೋ ಗೊತ್ತಿಲ್ಲ ಅವರು, ಇನ್ನೊಮ್ಮೆ ಜೂತಕ್ಕೆ ಕರೆದ್ರು ಕರೆದ್ರೇನೆ ಅದಕ್ಕೆ ಹೇಳ್ಕೊಟ್ಬಿಡಿ ಅಂದ್ರೆ ಅದು ಹೇಳ್ಕೊಟ್ಬಿಡ್ತಾರೆ. ಧರ್ಮರಾಜ ಕಲ್ಸ್ಬಿಟ್ಟಿದ್ದಾರೆ ಅಷ್ಟೇ ಅಕ್ಷವಿದ್ದೇನೆ. ಈಗೇನಾದ್ರೂ ಅವನು ಹೋದ್ರೆ ಧರ್ಮರಾಜ ತನ್ನ ಶಕ್ರಿ ಏನ್ ಮಾಡಿ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಒಂದು ಹೊಸ ವಿದ್ಯೆ ಕಲ್ಸ್ಬಿಟ್ಟಿದ್ದಾರೆ ಅವ್ರು. ಆದ್ರೆ ಒಂದ್ ವರ್ಷ ಗ್ಯಾಪ್ ಇದೆ ಇನ್ನೂ ಕೂಡ, ಮರ್ತೋದ್ರಕ್ಕ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ನೆಟ್ ಪ್ರಾಕ್ಟೀಸ್ ಮಾಡ್ದ ಮಾಡ್ಬೇಕಲ್ಲ, ಅದಕ್ಕೆ ಆಪರ್ಚುನಿಟಿ ಸಿಕ್ತೋ ಉಪಯೋಗಿಸ್ಕೊಂಡಂತದ. ಒಂದ್ ಕಡೆ ಎಂಟರ್ಟೈನ್ ಮಾಡ್ದ ಮಾಡ್ತಾ ಮಾಡ್ತಾ ಟಚ್ ಅಲ್ಲಿ ಇರ್ಬೇಕು ಯಾವಾಗಲೂ ಕೂಡ. ಇದು ಆತ ಮಾಡಿದ ತಂತ್ರ. ಇಷ್ಟೆಲ್ಲ ಹೇಳ್ಕೊಡ್ತಾನ, ಸದಾ ನಾನು ಅಕ್ಷರದಲ್ಲಿ ಆಸಕ್ತನಾಗಿದ್ದು ಬಿಡ್ತೇನೆ, ಆತನಿಗೆ ಸಂತೋಷವಾಗುತ್ತೆ, ನನಗೆ ಉಪಯೋಗವಾಗುತ್ತೆ, ಹೀಗಾಗಿ ಒಂದು ವರ್ಷ ಕಳೆಯೋದೇನು ಕಷ್ಟವಾಗೋದಿಲ್ಲ, ನನ್ನ ಧರ್ಮಕ್ಕೂ ಲೋಪ ಆಗೋದಿಲ್ಲ ಅಂತೆಲ್ಲ ಹೇಳಿದಾಗ ದೊಡ್ಡ ಸಮಾಧಾನವಾಯ್ತಾಗ. ಆಮೇಲೆ ಭೀಮಸೇನನ ಪ್ರಶ್ನೆ ಬಂತು. ಧರ್ಮರಾಜ ಕೇಳ್ತಾರೆ, ಭೀಮಸೇನ ನೀನು ಹೇಗೆ ಒಂದು ವರ್ಷ ಇರೋದು ಅಂತ ಕೇಳ, ಒಂದು ವರ್ಷ ಹೇಗಿರೋದೀಗ, ಸಾಮಾನ್ಯ ವ್ಯಕ್ತಿ ಅಲ್ಲ, ನೋಡಿದ್ರೆ ಗೊತ್ತಾಗತ್ತೆ ಭೀಮಸೇನ, ಏನು ಅಡ್ರೆಸ್ಸೇ ಬೇಕಿಲ್ಲ ಅದಕ್ಕೆ. ನಿಂತ ಸ್ಟೈಲ್ ಭೀಮಸೇನ ಗೊತ್ತು ಯಾರಿಗೂ ಸಾಧ್ಯ ಇರಲಿಲ್ಲ. ದ್ವಾತ್ರಿಂಶ ಲಕ್ಷಣೋಪೇತ, ಇನ್ನು ಆ ರೀತಿ ಯಾರು ಕೃಷ್ಣ ವೇದವ್ಯಾಸರು ಪರಶುರಾಮ ದೇವರು ಬಿಟ್ರೆ ಪುರುಷರಲ್ಲಿ ಯಾರಿಗೂ ಲಕ್ಷಣಗಳಿಲ್ಲ. ಪರ್ಫೆಕ್ಟ್ ಫಿಸಿಕ್ ಅಂದ್ರೆ ಭೀಮಸೇನ ದೇವರದು ಮಾತ್ರ. ಇದನ್ನು ಮಹಾಭಾರತ ಒತ್ತಿ ಹೇಳುತ್ತೆ, ಧರ್ಮರಾಜ ಕೇಳುತ್ತೆ, ನಿನ್ನ ಹೇಗೆ ಒಂದು ವರ್ಷ ಮುಚ್ಚಿಡೋದು, ಸುಮ್ಮನೆ ಹೋದ್ರೆ ಸಾಕು ಗಾನ ಹಿಡಿದು ಬಿಡ್ತಾರೆ ನಿನ್ನೀಗ, ಬಾಯಿ ಬಿಟ್ಟಾರೆ ಇನ್ನೂ ಗ್ಯಾರಂಟಿ ಗೊತ್ತಾಗುತ್ತೆ, ಇಲ್ಲ ವೇದ ಶಾಸ್ತ್ರಗಳೇ ಬಾಯಿ ಬಿಟ್ಟು ಬಿಟ್ರೆ ಅಂತ ಸಾಮಾನ್ಯವಾದ ವಿದ್ಯೆ. ಸಪ್ತ ಶಿವಾಸು ಮಾತೃಷ, ಅದಕ್ಕೆ ಮಾತರಿಶ್ವನ್ ಅಂತ ಹೆಸರವರು. ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗುರು ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ, ಮಾತರಿ ಶೇತೇತಿ ಮಾತರಿಶ್ವ ಅಂತ ಹೆಸರು. ಮಾತರಿಶ್ವಯತೆ ಅಂತ ಅನ್ನೋದಕ್ಕೆ ಅರ್ಥ ಏನಾಗಂದ್ರೆ, ಅರ್ಥ ಮಾತರಿ ಅಂದ್ರೆ ಶಾಸ್ತ್ರಗಳು ಅಂತ ಅರ್ಥ, ಅದರಲ್ಲಿ ಶ್ವಯತೆ ಅಂದ್ರೆ ಪಾರಂಗತ ಅಂತ ಅರ್ಥ, ಸಮಸ್ತ ವಿದ್ಯಾಪಾರಂಗತ ಪೂರ್ಣ ಪ್ರಜ್ಞ ಅಂತ ಅರ್ಥ. ಅದಕ್ಕೆ ಏನು ಶಾಸ್ತ್ರ ಕೇಳಿದ್ರು ತಕ್ಷಣ ಉತ್ತರ ಕೊಡುತ್ತಾರೆ. ಆ ಧ್ವನಿನೇ ವಾಯುರ್ಭೀಮೋ ಭೀಮನಾಥೋ ಮಹೌಚಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ. ಆ ಧ್ವನಿನೇ ಗೊತ್ತು, ನ್ಯಾಯವಂತ ಧ್ವನಿ ಇರಲಿಲ್ಲ, ಆ ಮಧ್ವಾಚಾರ್ಯಷ್ಟು ಬರೆದವರೇ ಇಲ್ಲ. ಯಾವ್ಯಾವ ದೇವತೆಗಳ ಧ್ವನಿ ಹೇಗಿರುತ್ತೆ ಅಂತ ಆಚಾರ್ಯ ಬರೀತಾರೆ. ಒಬ್ಬೊಬ್ಬ ದೇವತೆಗಳ ಧ್ವನಿ ತಮಗೆ ಒಂದು ಭಾವ ಒಂದು ಗುರುತಿರುತ್ತಂತೆ, ಅದ್ರ ಪ್ರಕಾರ ಗುಡುಗಿನ ಧ್ವನಿ ತಕ್ಷಣ ಅರ್ಥ ಆಗುತ್ತೆ ನಮಗೆ. ಗುಡುಗಿನ ಓ ಗುಡುಕ್ತಾ ಇದೆ ಅಂತ ಹೇಳಿಬಿಡ್ತಾರೆ. ಎಲ್ಲ ಎಷ್ಟು ನಗಾರಿ ಭೂಮಿಯೊಳಗೆ ಬಾರಿಸೋ ಆ ಸೌಂಡ್ ಬರೋದಿಲ್ಲ. ಒಂದ್ಸತಿ ಗುಡುಗಿದ ಬರೋ ಸೌಂಡು ಎಷ್ಟು ವಾದ್ಯಗಳು ಬಾರಿಸಿದ್ರೆ ಸೌಂಡ್ ಬರೋದಿಲ್ಲ. ವೀಣೆಯ ಧ್ವನಿನೇ ಬೇರೆ, ಕೊಳಿನ ಧ್ವನಿನೇ ಬೇರೆ, ಪಕ್ಷಿಗಳ ಕೂಗೆ ಬೇರೆ, ಅದರಲ್ಲೂ ವೆರೈಟಿಗಳು ಬೇರೆ, ಮತ್ತೆ ಸಿಂಹದ ಗರ್ಜನೆಯೇ ಬೇರೆ, ಆನೆ ಗಿಡಿಡುವಿಕೆ ಬೇರೆ, ಕುದುರೆ ಧ್ವನಿ ಬೇರೆ, ಪ್ರತಿಯೊಂದು ವ್ಯತ್ಯಾಸ ಇದೆ. ದೇವರು ಎಷ್ಟು ವೈಶಿಷ್ಟ್ಯ ಇಟ್ಟಿದ್ದಾನೆ. ಅದಕ್ಕೆ ದೇವತೆಗಳಲ್ಲಿ ವಾಯುದೇವರ ಧ್ವನಿ ಅಂತ ಋಷಭದ ಧ್ವನಿ ಅಂತ, ಬಹಳ ಗಂಭೀರವಾದ ಧ್ವನಿ. ಅದಕ್ಕೆ ಭೀಮನಾದಹ ಅಂತ ಕರೆದಿದ್ದಾರೆ. ನೀನು ನಿಂತರು ಸಾಕು ಗೊತ್ತಾಗುತ್ತೆ, ಮಾತಾಡಿದ್ರೆ ಸಾಕು ಗೊತ್ತಾಗುತ್ತೆ, ಏನ್ ಮಾಡಬೇಕಾಗಿದ್ರೆ. ನಿನ್ನ ಮಹಿಮೆಯೋ ಎಲ್ಲ ಅನುವಾದ ಮಾಡ್ತಾನೆ. ಕಿರುಮಿರನ್ನು ಕೊಂದವನು, ಬಕಾಸರನ್ನು ಕೊಂದವನು, ಕೀಚಕರನ್ನು ಕೊಂದವನು, ಮುಂದೆ ಕೊಲ್ತಾ ಕೆಲಸ ಮಾಡ್ತಾ ಇದ್ದಾನೆ. ಇಂತಹ ಮಹಾನುಭಾವ ನೀನು, ನೀನು ಹೇಗಿರ್ತಿ ನಮಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾನೆ. ಭೀಮಸೇನ ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ, ಏನು ಯೋಚನೆ ಮಾಡೋ ಕಾರಣ ಇಲ್ಲ, ನಾನು ಅಡಿಗೆಯವನ ವೇಷದಲ್ಲಿ ಹೋಗ್ತೇನೆ ಅಂತ ಹೇಳಿ, ಅಡಿಗೆಯವರ ವೇಷದಲ್ಲಿ ವಿರಾಟರಾಜನತ್ತು ಹೋಗ್ತೇನೆ, ವಿರಾಟರಾಜನಿಗೆ ಕೇಳ್ತೇನೆ, ನಾನು ಬೇಕಾದ ಅಡಿಗೆ ಮಾಡ್ತೇನೆ ಅಂತ ಹೇಳ್ತೇನೆ ಆತನಿಗೆ, ಬೇಕಾದ ಅಡಿಗೆ ಮಾಡ್ತೇನೆ, ಎಂತೆಂಥ ವೆರೈಟಿ ಬೇಕಾದರೂ ಮಾಡ್ತೇನೆ, ನನ್ನ ಹೆಸರು ಬಲ್ಲವ ಅಂತ ಹೇಳ್ಕೊತೇನೆ ಅಂತ ಹೇಳಿ, ಬಲ್ಲವ ಸೂಪಾಧಿಕರ್ತ ಅಂತ ಹೆಸರು. ಅದು ಕುಮಾರವ್ಯಾಸ ಪಾತ್ರ ವಲಲ ಅಂತ ಆಗೋಗ್ಬಿಟ್ಟಿದೆ, ಬಹಳ ಸಂಸ್ಕೃತ ಪಾತ್ರ ವಲಲ ಅಂತ ಹೆಸರೇ ಇಲ್ಲ, ಅಂತ ವ್ಯತ್ಯಾಸಗಳು ಸಿಕ್ಕಾಬಿಟ್ಟೆ. ಬಲ್ಲವ ಅಂತ ಹೇಳ್ಕೊತೇನೆ, ಕನ್ನಡದಲ್ಲಿ ಬಲ್ಲವ ಅಂದ್ರೆ ಬೇರೆ, ತಿಳಿದವನು ಅಂತ ಅರ್ಥ, ಅದು ಬಲ್ಲವನೇ ಪೂರ್ಣ ಪ್ರಜ್ಞೆನೆ, ಆ ವಿಚಾರ ಬೇರೆ. ಟೆಕ್ನಿಕಲಿ ಬಲ್ಲವ ಅಂದ್ರೆ ಸೂಪಾಧಿಕರ್ತ ಅಂತ ಅರ್ಥ, ಅಂದ್ರೆ ತಾ ಸೌವೇಗದೆ ಮಾಡಿದ್ರೆ ಭಾರಿ ಎಕ್ಸ್ಪರ್ಟ್ ಅಂತ ಅರ್ಥ. ಏನಿರ್ತಾರೆ ಜಹಾಂಗೀರ್ ಸ್ಪೆಷಲಿಸ್ಟ್, ಆ ಸ್ಪೆಷಲಿಸ್ಟ್ ಅಂತಾರಲ್ಲ, ಆ ತರ ಬಲ್ಲವ ಅಂತ ಹೊಸ ಒಂದು ಹೆಸರು, ಅದು ಅದನ್ನ ಮಾಡ್ತೇನೆ ಅಂತ ಹೇಳ್ಕೊಂಡ್ಬಿಡ್ತೇನೆ. ಆಗ ವಿರಾಟ್ ರಾಜ ನನ್ನನ್ನ ಇಟ್ಕೋತಾನೆ, ಮುಂದಿನ ಕೆಲಸ ನೋಡ್ಕೊಂಡು ಹೋಗ್ತೇನೆ. ಅಷ್ಟೇ ಅಲ್ಲ, ಬರೀ ಅಷ್ಟೇ ಏನ್ ಮಾಡ್ತಾನೆ, ಅಡಿಗೆ ಇಲ್ಲದೇ ಇರ್ತಾರೆ ರಾಜಸ್ಥಾನ ಅಡಿಗೆ, ಮಠ ಅಂದ್ರೆ ಯಾರು ಅಡಿಗೆ ಇದ್ದೇ ಇರ್ತಾನೆ, ಉಪ್ಪೆ ಆಗ್ಲಿ ಕಾರ್ಯ ಆಗ್ಲಿ ಏನೋ ಒಂದು ಮಾಡಿ ಒಂದು ಅಡಿಗೆ ಒಂದಂತೂ ಇರುತ್ತಾನೆ, ಯಾರು ಅಡಿಗೆ ಇದ್ದೇ ಇರ್ತಾರೆ, ಅವರಿಗೆ ಇನ್ನೊಂದು ಸ್ಪೆಷಾಲಿಟಿ ಅನ್ನೋದು ಪ್ರಶ್ನೆ ಬರುತ್ತಲ್ಲ. ಅದಕ್ಕೆ ನಾನು ಬರೀ ಅಡಿಗೆ ಅಷ್ಟೇ ಮಾಡೋದಿಲ್ಲ, ಪ್ರಸಂಗ ಬಂದ್ರೆ ಮಲ್ಲ ಯುದ್ಧ ಬೇಕಾರ ಮಾಡ್ತೇನೆ ಅಂತ ಹೇಳ್ತೇನೆ, ಮಲ್ಲ ಯುದ್ಧ ಮಾಡ್ತೇನೆ, ಎಂಥ ಜಟ್ಟಿ ಕಾಳಗ ಬೇಕಾದ್ರೆ ಮಾಡಿಬಿಡ್ತೇನೆ ಅಂತ ಹೇಳ್ಕೋತೇನೆ. ಅಷ್ಟೇ ಅಲ್ಲ, ನಾವು ಹುಲಿ ಸಿಂಹಗಳ ಜೊತೆಗೆ ಆನೆಗಳ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಹೇಳ್ತೇನೆ. ಇದು ಭೀಮಸೇನ ಹೊಸ ಮುಖ, ಇದು ಒಂದು ಈ ರೀತಿ ಮಾಡಿದವರು ಯಾರೂ ಇಲ್ಲ. ಅರ್ಜುನ ಈ ಮಾತನ್ನು ಎಂದೆಂದೂ ಆಡೋದಿಲ್ಲ, ಧನುರಾಜನೂ ಸಾಧ್ಯ ಇಲ್ಲ. ಭೀಮಸೇನ ಹೇಳ್ತಾನೆ, ನಾನು ಎಂಥ ಪ್ರಾಣಿ ಮೇಲೆ ಬೇಕಾದ್ರೆ ಯುದ್ಧ ಮಾಡ್ತೇನೆ, ಗೂಳಿ ಕಾಳಗ ಮಾಡ್ತೇನೆ, ಸಿಂಹದ ಜೊತೆ ಹೋರಾಡ್ತೇನೆ, ಈ ಮಹಾಭಾರತದ್ದೇ ಮಾತುಗಳವೆಲ್ಲ ಕೂಡ ಯಾರು ಯುದ್ಧ ಬೇಕಾದ್ರೆ ಮಾಡ್ತೇನೆ. ಅಷ್ಟೇ ಅಲ್ಲ, ಅವುಗಳನ್ನು ಕೊಲ್ಲದಂತೆ ಸೋಲಿಸ್ತೇನೆ, ಅದು ಭಾರಿ ಇಂಪಾರ್ಟೆಂಟ್. ಅವುಗಳನ್ನು ಕೊಲ್ಲದಂತೆ ಸೋಲಿಸ್ತೇನೆ, ಪ್ರಾಣಿಹಿಂಸೆ ಆಗಿರಬಾರದು, ನಾನು ಅವನ್ನು ಸೋಲಿಸಿರಬೇಕು. ಎಂಥ ಆಲ್ಟಿದು ಬಂದು ನಿಜವಾದ ಅರ್ಥದಲ್ಲಿ ಭೀಮಸೇನನ ಹಿರಿಮೆ ಅಂದ್ರೆ, ಬೇಕಾದ್ರೆ ಕೊಲ್ಲಬೇಕೋ ಗ್ಯಾರಂಟಿ ಕೊಲ್ತೇನೆ, ಕೊಲ್ಲಬಾರದೋ ಅವ್ರು ಕೊಲ್ಲಕ್ ಬರ ನಾನು ಕೊಲ್ಲದಂತೆ ಗೆಲ್ತೇನೆ ಆಯ್ತೋ ಇಲ್ಲ, ಎಲ್ಲ ಕೊಲ್ಲದೆ ಗೆಲ್ಲಕ್ ಬರೋದಿಲ್ಲ. ಅನಿವಾರ್ಯವಾಗಿ ಶೂಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ, ಪೊಲೀಸರು ಹೇಳ್ಬಿಡ್ತಾರೆ, ಬಿಯಾಂಡ್ ಕಂಟ್ರೋಲ್ ಶೂಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಓಕೆ ಮುಗಿದೋಯ್ತೆ, ನನಗೆ ಆ ಪ್ರಶ್ನೆ ಇಲ್ಲ, ಯಾರನ್ನೂ ಕೊಲ್ಲೋದಿಲ್ಲ, ಯಾವ ಪ್ರಾಣಿನೂ ಕೊಲ್ಲೋದಿಲ್ಲ, ಗೆಲ್ಲೋದನ್ನು ಬಿಡೋದಿಲ್ಲ, ಹಾಗೆ ಮಾಡಕ್ ನನಗೆ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಹೇಳ್ಕೊಂಡ್ಬಿಡ್ತೇನೆ, ಆಗ ಆತ ಒಪ್ಕೋತೇನೆ, ಅಲ್ಲಿರ್ತೇನೆ, ನಿನ್ನ ತೇಜಸ್ಸು ಅಂತ ಕೇಳಿದ್ರೆ ಅದನ್ನು ನಾನು ಆಡಿಸ್ಕೊಂಡು ನನಗೆ ಗೊತ್ತಿದೆ ಅಂತ ಹೇಳಿದ್ದೆ, ನಾನು ಹೇಗಿರಬೇಕು ಹಾಗಿರ್ತೇನೆ. ಇದು ಭೀಮಸೇನ ಹೇಳಿದ ಮಾತು. ಅನೇಕ ಏನ್ ತಿಳ್ಕೊಂಡ್ಬಿಟ್ರು, ಭೀಮಸೇನಲ್ಲಿ ಯಾತಕ್ಕೆ ಹೋದ ಅಂದ್ರೆ, ಮೊದಲೇ ಹೊಟ್ಟೆ ಬಾಕ ಕಷ್ಟ ಅಡಿಗೆ ಮನೆ ಬೇರೆ ಸಿಕ್ಕಿಬಿಟ್ರೆ ಅದು ಏಕಾಚಿ ಸಿಕ್ಕರಂತೂ ಭಾರಿ ಖುಷಿ. ಅಡಿಗೆ ಮನೆ ಇದ್ದವರಿಗೆ ಉಪವಾಸ ಬಾರದೇ ಮಾಡ್ತಾರೆ, ಮುಗಿಸ್ಬಿಡ್ಬೋದು ಕೆಲಸನ. ಅದಕ್ಕೆ ಹೋದ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಹೋಗಿದ್ದಲ್ಲ ಭೀಮಸೇನ, ಇವತ್ತು ಅಡಿಗೆವನಾಗಿ ಹೋಗ್ತಾ ಇಲ್ಲ, ಭೀಮಸೇನ ರಾಜಸೂಯಾಗ ಕಾಲಕ್ಕೇನೆ ಮಹಾನ ಸಾಧ್ಯಕ್ಷ ಮೊದಲು ಮರಿಬಾರ್ದು. ಮಹಾನ ರಾಜಸೂಯಾಗದೊಳಗೆ ಇಡೀ ಅಡಿಗೆ ವ್ಯವಸ್ಥೆ ಎಲ್ಲ ಇದ್ದಿದ್ದು ಭೀಮಸೇನ ಕೈಯಲ್ಲಿ. ಆದ್ರಿಂದ ನನಗೇನು ಯೋಚನೆ ಇಲ್ಲ, ನಾನು ಮಹಾನ ಸಾಧ್ಯಕ್ಷರಾಗಿ ಕೆಲಸ ಮಾಡ್ತೇನೆ ಅಂತ ಅಷ್ಟು ಹೇಳಿದಾಗ ಸ್ವಲ್ಪ ಸಮಾಧಾನ ಆಯ್ತು. ಆಮೇಲೆ ಅರ್ಜುನ, ನೀನೇನು ಮಾಡ್ತೀಯ ಎಂದು ಕೇಳಿದ. ನೀನ್ ಹೇಗಿರ್ತೀಯ, ಇದೆಲ್ಲ ಪೀಠಿಕೆ ಅಷ್ಟೇ, ಇನ್ನೂ ಮುರಿದು ಭಾರಿ ದೊಡ್ಡ ಹೇಳ್ತಾರೆ. ಆಮೇಲೆ ಹೇಳ್ಬೇಕಾದ್ರೆ ಇಲ್ಲಿ ಮೈಲಿಡಾಗ ಅಷ್ಟೇ ಹೇಳೋದು, ವಿರಾಟರ ಬಂದು ಮಾತಾಡ್ಬೇಕಾದ್ರೆ ಬೇರೆ ಮಾತಾಡೋದಾಗ. ಅರ್ಜುನ, ನೀನ್ ಹೇಗಿರ್ತೀಯ, ಈಗ ನಿನ್ನ ಬಗ್ಗೆ ಒಂದು ಸಮಸ್ಯೆ ನನಗಿದೆ ಅಂತ ಹೇಳಿದ್ದಾರೆ. ನಿನ್ನ ಬಗ್ಗೆ ಒಂದು ಸಮಸ್ಯೆ ಇದೆ ಅರ್ಜುನ, ಹೆಚ್ಚು ಬಿಲ್ವಿದ್ಯೆಯಲ್ಲಿ ಪಾರಂಗತನಾದವು, ಸಂದವಿದ್ಯೆಯಲ್ಲಿ ಪಾರಂಗತನಾದವು, ಆತ ಸವ್ಯಸಾಚಿ ಅಂತ ಬೇರೆ ಹೆಸರಾಗ್ತಾನೆ. ಸವ್ಯಸಾಚಿ ಅಂದ್ರೆ ಎಡಗೈಯಲ್ಲೇ ಯುದ್ಧ ಮಾಡ್ತಿದ್ದ, ಬಲಗೈಲಿ ಯುದ್ಧ ಮಾಡ್ತಿದ್ದ, ಎರಡು ಎರಡು ಕೈಯಲ್ಲಿ ಬಾಳಕ್ಕೆ ಈಕ್ವಲ್ ಎಫಿಷಿಯನ್ಸಿ ಎರಡು ಕೈ ಎಲ್ರಿಗೆ ಇರೋದಿಲ್ಲ, ಕೆಲವರಿಗೆ ಎಫಿಷಿಯನ್ಸಿನೇ ಇರೋದಿಲ್ಲ, ಅದು ಬೇರೆ ಮಾತು. ಕೆಲವರಿಗಿದ್ರೆ ಬಲಗೈ ಇದ್ದಾಗ ಎರಡು ಸರಿಗೆ ಬಲಗೈಲಿ ಬರಕ್ಕೆ ಬರೋದಿಲ್ಲ, ಬಲಗೈ ಎರಡು ಸರಿ ಬಲಕ್ಕೆ ಬರೋದಿಲ್ಲ, ಎರಡು ಆಗಿ ಎರಡು ಇನ್ಫೀರಿಯರ್ ಇದೆ, ಎರಡು ಪ್ರಯೋಜನ. ಎಕ್ಸ್ಪರ್ಟ್ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಎಷ್ಟೋ ಸತಿ ಬಲಗೈ ಟ್ಯಾಪ್ ತಿರ್ಸಕ್ಕೆ ಎಡಗೈ ಬಲಗೈ ತಿರ್ಸಕ್ಕೆ ಬರುತ್ತೆ, ಎಡಗೈಲಿ ಆಗೋದಿಲ್ಲ. ಅಷ್ಟರಲ್ಲೇ ಡಿಫ್ರೆನ್ಸ್, ನಮ್ಮ ಕೈಯಲ್ಲೇ ವ್ಯತ್ಯಾಸ ಇದೆ. ಇನ್ನು ಜೀವ ಬ್ರಹ್ಮ ಒಂದೇ ಅಂತ ಒದ್ದಾಡ್ತಾರಲ್ಲ, ಎಷ್ಟು ಅನ್ಯಾಯ ಇದು. ಒಂದು ನಿಮ್ಗೆ ಎರಡು ಕೈಗಳು ಒಂದು ರೀತಿ ಇಲ್ಲ, ಎರಡು ರೀತಿ ಯೋಚನೆ, ಕಾಲುಗಳಲ್ಲಿ ಒಂದೇ ಸ್ಟ್ರೆಂತ್ ಇರೋದಿಲ್ಲ, ಬಲಗೈ ಇರೋಷ್ಟ್ರೆಂತ್ ಸಾಮಾನ್ಯ ಎಡಗೈಲಿ ಇರೋದಿಲ್ಲ. ಅಂತ ಹೊತ್ತಲ್ಲಿ ಅರ್ಜುನಿಗೆ ಸವ್ಯ ಸಾಚಿ ಅಂತ ಕರೆದಿದ್ದ. ಸವ್ಯನಾಪಿ ಸಚ್ಚತೆ ಐತಿ ಸವ್ಯ ಸಾಚಿ ಅಂತ, ಸವ್ಯ ಸಾಚಿನ್ ಅಂತ ನಡೆಯೋದು. ಅಂದ್ರೆ ಎಡಗೈಯಿಂದ ಕೂಡ ಬಲಗೈ ಅಷ್ಟೇ ಎಫಿಷಿಯಂಟ್ ಆಗಿ ಯುದ್ಧ ಮಾಡಕ್ ಬರ್ತಿತ್ತು, ಆದ್ರಿಂದ ಆತನ ಸವ್ಯ ಸಾಚಿ ಅಂತ ಕರೆದಿದ್ದ. ಆ ಧನಸ್ಸನ್ನು ಇಟ್ಕೊಂಡು ಯುದ್ಧ ಮಾಡ್ಬೇಕಲ್ಲ, ಆದ್ರೆ ಮೈ ಮೇಲೆ ಇಟ್ಕೋಬೇಕಾದ್ರೆ ಹೇಗೆ ಗನ್ ಇಟ್ಕೊಂಡು ಮೈಗೆ ಬಣ್ಸ್ಕೊಂಡು ಇಟ್ಕೊಂಡು ಹೊಡಿತಾರಲ್ಲ ರಿಬ್ಬತ್ ಇಟ್ಕೊಂಡ್ಬಿಟ್ಟು, ಆ ತರ ಧನಸ್ಸನ್ನು ಇಟ್ಕೋಬೇಕು. ಅರ್ಜುನ ಪ್ರಾಕ್ಟೀಸ್ ಮಾಡಿ 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 ಯುದ್ಧ ಮಾಡಿ ಮಾಡಿ ಆತನ ಮೈ ಮೇಲೆ ಗುರುತು ಬಿದ್ದುಬಿಟ್ಟಿದೆಯ, ಅದ್ರದ್ದು ಜಡ್ಡುಗಟ್ಟು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಜಡ್ಡುಗಟ್ಟು ಹೋಗ್ಬಿಟ್ಟಿದೆ ಮೈ ಮೇಲೆಲ್ಲ ಗುರುತುಗಳು, ಆ ಹೆದೆಯರಿಸಿದ ಗುರುತುಗಳು ಈ ಒಂದು ಕಡೆ ಎರಡು ಕಡೆ ಸೇರ್ಕೊಂಡು ಫುಲ್ ಮೈಯೆಲ್ಲ ತುಂಬ ಹೋಗ್ಬಿಟ್ಟಿದೆ, ನೀನ್ ಹೇಗೆ ಕವರ್ ಮಾಡ್ಕೋತೀ ಅಂತ ಕೇಳ್ತಾನೆ. ಹೇಗಂತ ಕವರ್ ಮಾಡ್ಕೊ, ನೋಡಿದ ತಕ್ಷಣ ಅರ್ಜುನ ಅಂತ ಗೊತ್ತಾಗ್ಬಿಡೋಕೆ ಕಾಣ್ತಾ ಇದೆಯಲ್ಲ, ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಅರ್ಜುನ ಹೇಳ್ತಾನೆ, ಅಣ್ಣ ಯೋಚನೆ ಮಾಡಬೇಕಾದ ಕಾರಣ ಇಲ್ಲ, ನನಗೊಂದು ಶಾಪ ಬಂದಿತ್ತಲ್ಲ ಅದು ವರ ಆಗಿಬಿಟ್ಟಿದೆ ನನಗೆ ಅಂತ ಹೇಳ್ತಾರೆ. ಶಾಪ ಊರ್ವಶಿಯ ಶಾಪ ಇತ್ತಲ್ಲ, ಒಂದು ಪ್ರತಿ ಒಂದು ವರ್ಷ ಕಾಲ ಷಂಡನಂತೆ ಇರಬೇಕು ಅಂತ ಷಂಡನಾಗುವಂತ ಅವಳು ಕೊಟ್ಟಿದ್ದು. ಅದಕ್ಕೆ ಇಂದ್ರದೇವರು ಹೇಳಿದ್ರು, ಷಂಡನಾಗೋದಿಲ್ಲ ನೀನು, ಷಂಡನಂತೆ ಇರು, ವೇಷ ಅಷ್ಟೇ ಬರುತ್ತೆ ಅಂತ ಹೇಳಿದ್ದಾಳಲ್ಲ, ಅದಕ್ಕೋಸ್ಕರ ನಾನು ನಪುಂಸಕ ವೇಷದಲ್ಲಿರ್ತೇನೆ, ಏನು ಯೋಚನೆ ಮಾಡೋ ಕಾರಣ ಇಲ್ಲ ಅಂತ ಹೇಳಿದ್ರೆ, ಆಗ ಅಂತ ಕೇಳ್ತಾನೆ. ಅಂದ್ರೆ ನಪುಂಸಕನ ವೇಷ ನೋಡೋದಕ್ಕೆ ಗಂಡಸಿದ್ದಾಗಿರ್ತಾನೆ, ಸೀರೆಗೆರೆ ಉಟ್ಕೊಂಡು ಬಿಟ್ಟು ಈ ತರ ಇವರು ಬಡೆಗಡೆ ಹಾಕೊಂಡಿರೋದು ಆ ರೀತಿ ಇರ್ತೇನೆ ಅಂತ ಹೇಳಿದ ತಕ್ಷಣ ಅದೆಲ್ಲ ಸರಿಯಾ, ಬಡಿ ಎಷ್ಟಾದ ಹಾಕೇತಿ, ಇಷ್ಟು ಬಡೆ ಹಾಕೋತೀಯ, ಈಗಂತೂ ಅದನ್ನು ತೆಗೆಯೋ ಜನ ಇದ್ದಾರೆ ಪಾಪ, ಅಂತ ಹೊತ್ತಿನಲ್ಲಿ ನೀನೇನು ಹಾಕೋತೀಯಾ ಅಂತ ಕೇಳಿದರೆ ಆತ ಹೇಳ್ತಾನೆ, ನಿಮ್ ಮೇಲೆ ಎಲ್ಲ ಕಾಣಿಸ್ತಾ ಇದೆ, ಇಡೀ ಕೈ ತುಂಬಾ ಗುರುತಿದ್ಬಿಟ್ಟಿದೆ, ಇಷ್ಟು ಬಳೆ ಹಾಕಿ ಏನು ಗೊತ್ತಾಗುತ್ತೆ ಅಂದ್ರೆ, ಇಲ್ಲ ನಾನು ಉಪಾಯ ಮಾಡ್ತೇನೆ, ಮುಂಗೈಯಿಂದ ಭುಜದವರೆಗೂ ಬಳೆ ಹಾಕೋತೀರಿ ಅಂತ ಹೇಳಿಬಿಟ್ಟೆ. ಅರ್ಜುನ ಕತೆ ಕೇಳಿದರೆ ಬಳೆ ಹಾಕಲು ಸಂಕೋಚನೆ ಆಗಬಾರ್ದು, ಅಷ್ಟು ಜೋರಾಗಿ ಹೇಳ್ತಾನೆ, ನಾನು ಮುಂಗೈಯಿಂದ ಹಿಡಿದು ಭುಜದವರೆಗೂ ಬಳೆ ಹಾಕೊಂಡ್ಬಿಡ್ತೇನೆ, ನನ್ನ ಮೈಯಿಗೆ ಮೇಲೆ ಗುರುತು ಯಾರಿಗೂ ಕಾಣಬಾರ್ದು ಆ ರೀತಿ ಮಾಡ್ಕೊಂಡ್ಬಿಡ್ತೇನೆ ಅಂತ ಹೇಳಿದ್ರು. ಒಂದು ಚೂರು ನಾನು ಹೆದೆ ಏರಿಸಿದವ್ರದ್ದು ಗೊತ್ತಾಗಬಾರ್ದು, ಆ ರೀತಿ ಮಾಡ್ಕೋತೇನೆ, ಸೀರೆ ಉಟ್ಕೊಂಡ್ಬಿಡ್ತೇನೆ, ನನ್ನ ಗುರುತು ಸಿಕ್ಕೋದಿಲ್ಲ, ಏನು ಕೆಲಸ ಮಾಡ್ತಿ ಹೋಗಿ ಅಂತ ಕೇಳಿದ್ರು. ಏನು ಕೆಲಸ ಮಾಡ್ತಿ ಹೋಗಿ, ಬೃಹನ್ನಡಿಗೆ ಅಪಾಯಿಂಟ್ಮೆಂಟ್ ಕೊಡ್ಬೇಕು ಈ ಮಧ್ಯೆ ಹೋಗಿ. ಅದಕ್ಕೆ ಹೇಳ್ತಾರೆ, ನಾನು ರಾಜಕುಮಾರಿಯರು ಏನಿದ್ದಾರೆ, ಸ್ತ್ರೀಯರೇನಿದ್ದಾರೆ, ಯಾರು ನೃತ್ಯ ಗೀತ ಸಂಗೀತ ಕಲಿಬೇಕು ಅಪೇಕ್ಷೆ ಪಡ್ತಾರೆ ಅವರಿಗೆಲ್ಲ ನಾನು ಅಧ್ಯಾಪಕನಾಗಿರ್ತೇನೆ ಅಂತ ಹೇಳ್ಕೊತಾರೆ. ಅಧ್ಯಾಪಕರಾಗಿರ್ತೇನೆ ಕುಮಾರಿಯರಿಗೆ, ಒಂದು ನಪುಂಸಕ ವೇಷದಲ್ಲಿ ಇರೋದ್ರಿಂದ ರಾಜಕುಮಾರಿಯ ಹತ್ರ ಬಿಡೋದಕ್ಕೆ ಅವ್ರಿಗೆ ಸಂಕೋಚ ಇಲ್ಲ, ಅದೊಂದು ತಂತ್ರ ಆಯ್ತು, ಅರ್ಜುನಿಗೆ ಪ್ಲಸ್ ಪಾಯಿಂಟ್ ಆದಾಗಾಯ್ತು. ಅದು ಉತ್ತರೇ ರಾಜಕುಮಾರಿ, ಅವಳಿಂದ ಪ್ರಾರಂಭ ಮಾಡಿ ಎಲ್ಲಾ ಸ್ತ್ರೀಯರ ಪಾಠ ಹೇಳಿಕೊಡ್ತೇನೆ, ಚಿತ್ರ ವಿಚಿತ್ರವಾದ ಪಾಠ ಹೇಳಿಕೊಡ್ತೇನೆ. ಆಗ ಒಂದು ಪ್ರಶ್ನೆ ಬಂತು, ಸಂಗೀತಗಾರರು ಆ ಸ್ಥಾನದಲ್ಲಿ ಇದ್ದೇ ಇರ್ತಾರೆ, ಸಂಗೀತಗಾರರು ಎಲ್ಲ ಇದ್ದೇ ಹೇಳ್ಕೊಡೋದು ಇರ್ತಾರಲ್ಲ ಅಂತ ಕೇಳಿದ್ರೆ ಅರ್ಜುನ ಹೇಳ್ತಾನೆ, ನಂದು ಭಾರಿ ವೈಶಿಷ್ಟ್ಯ ಇದೆಯಲ್ಲ, ಆತ ಸ್ವರ್ಗಲೋಕಕ್ಕೆ ಹೋಗಿದ್ದ ಕಾಲಕ್ಕೆ ಗಂಧರ್ವ ವಿದ್ಯೆ ಕಲ್ತು ಬಂದಿದ್ದಾರೆ, ಟ್ಯಾಗ್ ಉಪಯೋಗಕ್ಕೆ ಬಂದು ನೋಡಿದ್ರೆ ಎಲ್ಲೋ ಕಲ್ತು ಯಾವಾಗಲೂ ಇದು ಕಲ್ತಿರ್ತಾರೆ, ಎಲ್ಲೋ ಉಪಯೋಗಕ್ಕೆ ಬಂದ್ಬಿಡುತ್ತೆ, ಚಿಕ್ಕ ಯಾವಾಗ ಸೈಕಲ್ ಕಲ್ತಿರ್ತಾರೆ, ಎಮರ್ಜೆನ್ಸಿಗೆ ಉಪಯೋಗಕ್ಕೆ ಬಂದ್ಬಿಡುತ್ತೆ, ಎಲ್ಲೋ ಕಲ್ತಿದ್ದ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಒಂದು ವಿದ್ಯೆ ಕಲಿಯ ಯೋಗ ಬಂದ್ರೆ ಅದನ್ನು ಬೇಡ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಆ ಕಾಲಕ್ಕೆ ಕಲ್ತ್ಕೊಂಡ್ಬಿಡಿ, ಯಾವ ಕಾಲಕ್ಕೆ ಬರುತ್ತೋ ಯಾರಿಗೆ ಗೊತ್ತೀಗ, ಎಷ್ಟೋದ್ರ ಲೈಫೇ ಚೇಂಜ್ ಆಗಿಬಿಡ್ತದೆ, ಒಂದು ಕಾರಣಕ್ಕೆ ಚೇಂಜ್ ಆಗಿಬಿಡ್ತಾನೆ. ಅದಕ್ಕೆ ನಾವು ತಿಳ್ಕೊಂಡ್ಬಿಟ್ಟಿರ್ತೇವೆ, ಏನೋ ಏನೋ ಹೇಳ್ತಿರ್ತಾರೆ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೂತ್ಬಿಟ್ಟಿರ್ತೇವೆ, ನಾವು ಕೂಡಬಾರ್ದು, ಸ್ವಲ್ಪ ಅದ್ರ ಬಗ್ಗೆ ಕೇಳ್ಕೋಬೇಕು, ಕೇಳ್ಕೊಂಡ್ರೆ ಒಳ್ಳೆ ಸಾಧನೆ ಮಾಡಕ್ ಬರುತ್ತೆ, ಯಾವ ಟೈಮಿಗೆ ಯಾವ ರೀತಿ ಉಪಯೋಗ ಬರುತ್ತೆ ಗೊತ್ತಿರೋದಿಲ್ಲ, ಏನೋ ನೋಡ್ತಿರ್ತಾರೆ, ಹಾಲು ಉಕ್ಕ ಇಳಿಸ್ಬೇಕಾದ್ರೆ ನೋಡ್ತಾರೆ, ಕೊನೆ ಪಕ್ಷ ನಾನೇನು ಹಾಲು ಕಾಯಿಸ್ತಿಲ್ಲ ಅಂತ ತಿಳ್ಕೋಬಾರ್ದು, ಪ್ರಸಂಗ ಬಂದು ಏನ್ ಮಾಡಕ್ ಇಮೇಟ್ ಗೊತ್ತಾಗುತ್ತೆ, ಇದೆಲ್ಲ ಫ್ಯೂಸ್ ಹಾಕೋದು, ಅನೇಕರು ಫ್ಯೂಸ್ ಹಾಕಿ ಬಹಳ ಸುಲಭದ ಕೆಲಸ, ನಮಗೆ ಎಲೆಕ್ಟ್ರಿಷಿಯನ್ ಬಂದೇ ಹಾಕ್ಬೇಕು ಕೂತ್ಕೊಂಡ್ರೆ ಮಧ್ಯರಾತ್ರಿ ಎಲೆಕ್ಟ್ರಿಷಿಯನ್ ಸಿಗ್ತಾನೆ, ಈ ಮಧ್ಯೆ ಸ್ವಲ್ಪ ಗೊತ್ತಿದ್ರೆ ಎಷ್ಟು ಅನುಕೂಲ ಆಗ್ತಿರೋದು, ಸಂಗೀತ ಹೇಳ್ಕೊಡ್ತೇನೆ ಅಂತ ಹೇಳ್ತೇನೆ, ಸೇರ್ಕೊಂಡ್ಬಿಡ್ತಾನೆ ಕೆಲಸಕ್ಕೆ ಅಂತ ಹೇಳಿದ. ಸಮಾಧಾನವಾಗಿ ನಕುಲ ನೀನೇನು ಮಾಡ್ತಿ ಅಂತ ಕೇಳಿದ್ದಾನೆ, ನೀನೇನು ಮಾಡ್ತಿ ಅಂತ ಕೇಳಿದ್ರೆ, ನಾನು ಅಶ್ವಪಾಲಕರ ವೇಷದಲ್ಲಿ ಹೋಗ್ತೇನೆ, ಗ್ರಾಂಥಿಕಾತನ ಹೆಸರು ಅಂತ ಹೇಳ್ಕೊ, ಕುದುರೆಗಳನ್ನ ಚೆನ್ನಾಗಿ ಓಡಿಸ್ತೇನೆ, ಕುದುರೆಗಳನ್ನ ಚೆನ್ನಾಗಿ ನೋಡ್ಕೋತೇನೆ, ಆರೋಗ್ಯ ಕಾಪಾಡ್ತೇನೆ ಅಂತ ಹೇಳ್ತೇನೆ, ನನ್ನ ಕೆಲಸ ಕೊಡ್ತಾನೆ ಇದ್ದು ಬಿಡ್ತೇನೆ ಅಂತ ಆತ ಹೇಳಿದ್ದೇನೆ. ಆಮೇಲೆ ಸಹದೇವ ನೀನೇ ಆಗಿರ್ತಿ ಅಂದ್ರೆ, ನಾನು ಗೋಪಾಲಕರ ವೇಷದಲ್ಲಿ ಇರ್ತೇನೆ, ಎಲ್ಲ ಗೋವುಗಳನ್ನ ನಾನು ರೋಗ ಬರದಂತೆ ನೋಡ್ಕೋತೇನೆ ಅಂತ ಹೇಳ್ತೇನೆ. ಬಹಳ ಆಲ್ಟ್ ಅದು, ರೋಗ ಬರದಂತೆ ನೋಡ್ಕೋತೇನೆ, ಹುಲಿಸಿಂಹಗಳ ಭಯ ಬರದಂತೆ ನೋಡ್ಕೋತೇನೆ. ಸಾಮಾನ್ಯವಾಗಿ ಅಡವಿ ಮೇಲೆ ಹೋಗ್ಬಿಟ್ರೆ ಅಪಾಯ ತಪ್ಪಿದ್ದಲ್ಲ, ಎಷ್ಟೋ ಜನ ಪಾಪ ದನಕಾಯಿ ಹೋಗ್ತಾರಲ್ಲ ಹಾಕೊಂಡು ಹೋಗ್ಬಿಡುತ್ತೆ, ಅಯ್ಯ ಸುರಕ್ಷಿತ ಬರೋದಕ್ಕೆ ಆಗೋದಿಲ್ಲ ಅವ್ರಿ, ಪಾಪ ತಾವು ತಪ್ಪಿಸ್ಕೋತಾರೆ ಹಸು ಪಾರಾಗಿ ಸಿಕ್ಕಾಕೊಂಡ್ಬಿಡುತ್ತೆ, ನಾನು ಕಾಪಾಡ್ತೇನೆ ಅಂತ ಹೇಳ್ತೇನೆ, ರೋಗದಲ್ಲಿ ತಜ್ಞನಾಗಿದ್ದೇನೆ ಅಂತ ಹೇಳ್ತೇನೆ. ಭಾರಿ ಇಂಪಾರ್ಟೆಂಟ್ ಅದು, ಅದು ವೆಟರ್ನರಿ ಡಾಕ್ಟರ್ ಕ್ವಾಲಿಫಿಕೇಶನ್ಸ್ ಇದೆ ಪಾಪ ಸಹದೇವರಿಗೆ, ನಾನು ಚಿಕಿತ್ಸೆ ಮಾಡ್ತೇನೆ ಪಶುಗಳಿಗೆ ಅಂತ ಹೇಳಿದ್ರೆ ಕಷ್ಟ ಸೇರಿಸ್ಕೊಂಡ್ಬಿಡ್ತಾನೆ, ಪಶು ಚಿಕಿತ್ಸೆ ನನಗೆ ಗೊತ್ತು, ಮತ್ತು ಗೋವುಗಳ ಲಕ್ಷಣಗಳು ನನಗೆ ಗೊತ್ತು, ಗೋವುಗಳ ವೆರೈಟಿ ನನಗೆ ಗೊತ್ತು ಅಂತ ಹೇಳ್ತಾನೆ. ಜಸ್ಟ್ ಗೊತ್ತಿರುತ್ತೆ ಅವೆಲ್ಲ ಕೂಡ, ಗೋವುಗಳು ಗೋವು ಒಂದು ಗೋವುಗಳು ಸಿಕ್ಕರೆ ಸಾಕಾಗಿದೆ, ಬರ್ತಾ ಬರ್ತಾ ಇದು ಗೋವು ಅಂತ ಹೇಳೋಷ್ಟು ಬಿಟ್ಟು ಭಾರಿ ಪುಣ್ಯಾತ್ಮ ಅಂತ ಹೇಳಿ, ಇದು ಗೋವು, ಇದು ಆನೆ ಅಲ್ಲ, ಇದು ಹಸು, ಅದು ಗುರುತಿಸೋ ಕಾಲ ಬರಬಹುದು ಒಂದು ಕಾಲಕ್ಕೆ, ಮತ್ತೆ ಡೈರಿ ಬಂದು ಬಂದು ಕೊನೆಗೆ ಹೊಲ ಅಲ್ಲಿದ್ರೆ ಧೈರ್ಯದಿಂದ ಬರುತ್ತೆ ಅಂತ ಹೇಳಬೇಕು, ಹಸುನೇ ಬೇಕಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ಅದೆಲ್ಲ ಹಾಗಾಗಿದೆ ತಾನೆ, ತೀರ್ಥ ಆದ್ರೆ ಯಾರೋ ಕೊಡ್ತಾರೆ ಲೋಟದಿಂದ ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ, ಸಾಲಿಗ್ರಾಮನೆ ಬೇಕಿಲ್ಲ ಅಂತ ತಿಳ್ಕೊತಾನಲ್ಲ, ಹಾಗಾಗಿ ಬಿಡುತ್ತೆ. ಹಸುಗಳ ವೆರೈಟಿ ನನಗೆ ಗೊತ್ತು, ಅದೆಲ್ಲ ನಾಳೆ ನೋಡ್ತೇವೆ, ಆಶ್ಚರ್ಯವಾಗ ಇನ್ಫಾರ್ಮೇಶನ್ ಕೊಡ್ತಾನೆ ಸಹದೇವ, ಅದು ನಮಗೆ ಸೈನ್ಸ್ ಓದ್ಬೇಕು ಅದನ್ನೆಲ್ಲ ಕೂಡ, ಕೆಲವು ಗೋವುಗಳ ವೆರೈಟಿ ಹೀಗಿದೆ ತಾನು ಹೇಳ್ತೇನೆ ತಷ್ಟ ಸೇರಿಸ್ಕೋತಾರೆ ಅಂತ ಹೇಳಿದೆ ನಾನು, ಭಾರಿ ಖುಷಿಯಾಗೋಯ್ತು. ಆಮೇಲೆ ಸರ್ವರಾಜ ಕೇಳ್ತಾರೆ, ಇದೆಲ್ಲ ಒಂದು ಸಮಸ್ಯೆ ಪರಿಹಾರವಾಯ್ತು, ದೊಡ್ಡ ಸಮಸ್ಯೆ ಇದೆ, ಈ ದ್ರೌಪದಿನ ಹೇಗೆ ಕಾಪಾಡೋದು ಅಂತ ಕೇಳುತ್ತಾರೆ. ಒಂದು ವರ್ಷ ಕಾಲ ದ್ರೌಪದಿ ಹೇಗಿರಬೇಕು, ಈಕೇನೋ ಅಲ್ಲೊಂದು ಮಾತು ಬರುತ್ತೆ, ಮಾತೇವ ಪರಿಪಾಲ್ಯಾಸ ಜ್ಯೇಷ್ಠೇವ ಭಗಿನಿ ತಥಾ ಅಂತ ಹೇಳ್ತಾರೆ, ನಮ್ಮ ತಾಯಿ ಇದ್ದಾಗಿದ್ದಾಳೆ ದ್ರೌಪದಿ, ಈ ಮಾತನ್ನು ಜ್ಞಾಪನ ಇಟ್ಕೊಂಡಿರ್ಬೇಕು, ನಮ್ಮ ಅಕ್ಕ ಇದ್ದಾಗಿದ್ದಾಳೆ, ಹೆಂಡತಿ ಇದ್ದಾಗಿದ್ದಾಳೆ ಅಂತ ಕರೆಯೋದೇ ಇಲ್ಲ ಧರ್ಮರಾಜ, ಇದು ಭಾರಿ ಇಂಟ್ರೆಸ್ಟಿಂಗ್ ಅದು, ಈಕಿದ್ದ ಇಂತ ಯಾಕೆ ಕಾಪಾಡಬೇಕು, ಹೇಗಿರ್ತೀಯಾ ದ್ರೌಪದಿ ಹೇಗಿರ್ತೀಯ ದ್ರೌಪದಿನೇ ಕೇಳಿದ್ರಂತೆ. ನಾಳೆ ಏನ್ ಹೇಳ್ತಾಳೆ ದ್ರೌಪದಿ ಕೇಳಿದ್ರು, ನಾನು ಏನ್ ಮಾಡ್ತೇನೆ ದ್ರೌಪದಿ ಹೇಳ್ತಾಳೆ, ಇವರೆಲ್ಲ ಹೇಗೆ ಎಂಟರ್ ಆಗ್ತಾರೆ. ಮತ್ತು ಭೀಮಸೇನ ಅಡಿಗೆವನೇ ಯಾತಕ್ಕಾದ, ಬೃಹನ್ನಡೆ ಯಾತಕ್ಕಾದಾರೋ, ಹೊಸ ಹೊಸ ಕಾರಣಗಳೆಲ್ಲ ಉಂಟು, ಅದನ್ನ ಯಾರು ಯೋಚನೆ ಮಾಡಿಲ್ಲ. ಇದು ಹೊರಗಿನ ಕಾರಣ ಅಷ್ಟೇ ಇಷ್ಟೊತ್ತು ಹೇಳಿದ್ದು, ನಿರ್ಣಯದಲ್ಲಿ ಆಚಾರ್ಯ ಅನಲೈಸ್ ಮಾಡ್ತಾರೆ ಅದನ್ನ, ಏನು ಕಾರಣ ಕೊಡ್ತಾರೆ ಅಂತ. ನಾಳೆ ಸರಿಯಾಗಿ 7 ಗಂಟೆಗೆ ಶುರುವಾಗ್ತಿರೋದೀಗ, 7 ಗಂಟೆ ಸರಿಯಾಗಿ ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಬಹಂತೇನ ಪ್ರಿಯತಾಂ ಕಮಲಾಂ.